ಸಂಪಾದಕಶಯ್ಯಾಯ ಪೂರ್ಣ ಜ್ಞಾನದ ಸರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾರ್ಥಯೇ ನಮಃ. ಗುರುಮಖಿರಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಭುಜನಭೀಷ್ಟಂ ನಿತ್ಯ ನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭುಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಚ್ಯುತಾನಂತಲೀಲಾಗೋಪಾಲಪಾಲಿತಾಂ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುರ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾಂ ಕಷ್ಟಹರ್ತೃನ್ನ ವಿದ್ಯಾಮಾನ್ಯಾಂ ಮುನೀನ್ ನಮಃ. ವಾಜರಾಜಪದದ್ವಂದ್ವ ವಾರಿಜಾಸಕ್ತಮಾನಸಾಂ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇ ವಾಚಪದೋ ವಿಮುಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಹನ್ನೊಂದಾಗಿದೆ.
ಸಂಕಲ್ಪ
ಮಾಡಬೇಕಲ್ಲ ಯಾರು. ನಿಮ್ಮ ಊಟದ ಸಮಯ ಎಷ್ಟು ಅಂದ್ರೆ ಹತ್ತರವರೆಗೆ ಮಾಡ್ತೇನೆ. ನಾಳೆನ ಹತ್ತುವರೆ ಮಾಡೋಣ. ಇವತ್ತು ಹನ್ನೊಂದಾಯಿತು. ಅರ್ಧ ಗಂಟೆ ಸಾಕು ಅಂದ್ರೆ ಪರವಾಗಿಲ್ಲ. ಒನ್ ಅವರ್ ಆಗ್ಬೋದು. ಅಲ್ಲ ನನಗೇನಿಲ್ಲ, ನಿಮಗೆ ತೊಂದರೆ ಆಗಬಾರ್ದು. ಅಲ್ಲಲ್ಲ ಊಟಕ್ಕೆ ತೊಂದರೆ ಆಗಬಾರ್ದು. ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದ ನಮಃ, ವಿಷ್ಣವೇ ನಮಃ, ಮನಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಶ್ರೀಕೃಷ್ಣ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂತಕ್ಷಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ನಿವೇದ್ರಾಯ ನಮಃ, ಪುರುಷೋತ್ತಮಾಯ ನಮಃ, ದೋಸ್ತಾಯ ನಮಃ, ನರಸಿಂಹ ನಮಃ, ಅಸ್ತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಿ ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಓಂ ಭೋ ಓಂ ಭ ಓಂ ಸ್ವಹ ಓಂ ಮಹಾ ಓಂ ಜನ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ಬ್ರಹ್ಮಣ್ಯಂ ಭಗವೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಉದ್ಭವ ಸ್ವರೋಂ. ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣ ಆದಿತಿವ್ರಾಕ್ಷೇ ಶ್ರೀಶ್ವಿತರ ಕಲ್ಪೇ ವಿಷ್ಣುವಂತೆ ಕಲಿಯುಗೆ ಪ್ರಥಮಚರಣೇ ಭೂತವರ್ಷೇ ಭೂತಖಂಡೇ ಜಂಬೂದಿಗು ಅನ್ನಕಾರಣ್ಯ ದೇಶೇ ಗೋದಾವರ್ಯಾ ದಕ್ಷಿಣೇ ತೀರೆ ಶಾರವಾಂಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಚಾಂದ್ರಮಾಯಣ ವ್ಯಾವಹಾರಿಕೆ ನಂದ್ರನಾಮ ಸಂವತ್ಸರಸ್ಯ ಉತ್ತರಾಯಣೆ ಹೇಮಂತರದೌ ಪುಷ್ಯಮಾಸೆ ಶುಕ್ಲಪಕ್ಷೇ ಚತುರ್ಥ್ಯಾಂ ಋತುವಾಸರ ವಾಸರಸ್ತು ಕುಜವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋ ಶುಭಕರ್ಣಾದಿ ಏವಂ ನ ವಿಷಯ ವಿಶಿಷ್ಟಾಯಾಂ ಶುಭತಿಥೌ. ಯಾರದು ಮೌದ್ಗಲ್ಯ ಗೋತ್ರಭವಸ್ಯ
ಸುಧೀಂದ್ರ ಶರ್ಮಣ
ಮಧ್ವರಾಜ ಶರ್ಮಣ ಸಕುಟುಂಬಾನ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರ್ವಶಿರಾಭಿವೃದ್ಧ ವಿಶೇಷತ ವಂಶಾಭಿವೃದ್ಧಾರ್ಥಂ ವಂಶಾಭಿವೃದ್ಧಾರ್ಥಂ ಹರಿವಂಶ ಪ್ರವಚನಾಖ್ಯಂ ಕರ್ಮ ಸಪ್ತಾಹ ಪರ್ಯಂತಂ ಆಚಾರ್ಯ ಮುಖೇನ ಕಾರಯಿಷಿ. ನಿಮ್ಮ ಮನೆಯವರು ಹಾಕಿ ಒಂದ್ಸಲ ಇಬ್ಬರು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಕೂತೀನಿ. ನಮಸ್ಕಾರ ಅಂತ ಸಹಸ್ರಮೂರ್ತಿಗೆ ಸಹಸ್ರಪಾದ ಶಿರೋರ್ವಾಹವೇ ಸಹಸ್ರನಾಮ್ನೇ ಕುರುಡಾಯ ಕವೇ ಸಹಸ್ರಪಡಿ ಗದಾರಿಣೇ ನಮಃ. ಹರಿವಂಶ ಭಾರತದ ಖಿಲ ಭಾಗ. ಭಾರತ ಹಿಡಿದ ಮೇಲೆ ಕೊನೆಯಲ್ಲಿ ವೈಶಂಪಾಯನರನ್ನ ಪ್ರಾರ್ಥನೆ ಮಾಡುತ್ತಾರೆ. ದಿನಮೇಜೆ ಮಹಾರಾಜ ಸಂದರ್ಭ ಎಲ್ಲಿ ಭಾರತವನ್ನೆಲ್ಲ ಎಲ್ಲಿ ಹೇಳಿತ್ತು ಅಂದರೆ ಜನಮೇಜಯರಾಜ ಸರ್ಪ ಸತ್ರವನ್ನ ಮಾಡಿದ. ಸರ್ಪಯಾಗವನ್ನ ಸರ್ಪಯಾಗ ಮಾಡಿದಾಗ ವೇದವ್ಯಾಸರು ಬಂದಿದ್ರು. ಸರ್ಪಯಾಗಕ್ಕೆ ನಿಂತು ಮಾಡಿಸಿದ್ದು ವೇದವ್ಯಾಸರೇ. ಅದು ನೋಡಿ ಮಾರಣ ಹೋಮ ನಡೆದದ್ದು ಅವರ ಇದೇನೆ ತುಂಬಾ ಒಳಗೊಳಗೆ ಕಸ ಹೋಗುತ್ತೆ. ಆ ಸರ್ಪಸತ್ರದಲ್ಲಿ ವೇದವ್ಯಾಸರು ಇದ್ರು, ಜನಮೇಜಯರಾಯ ಇದ್ದ. ಜನಮೇಜಯರಾಯ ವೇದವ್ಯಾಸರನ್ನ ಕೇಳಿದ, ಸ್ವಾಮಿ ಸತ್ಕಾಲಕ್ಷೇಪ ಆಗಬೇಕು, ದಯವಿಟ್ಟು ತಾವು ಅದ್ಭುತವಾಗಿ ಜಗತ್ತಿಗೆ ಕೊಟ್ಟಂತಹ ಭಾರತ ನನಗೆ ಕೇಳಿಸಿ ಅಂತ ಹೇಳಿದಾಗ, ಆಗ ವೇದವ್ಯಾಸರು ನಾನು ಹೇಳಲ್ಲ, ನನ್ನ ಶಿಷ್ಯ ಹೇಳುತ್ತಾರೆ ಅಂತ ವೈಶಂಪಾಯನರಿಗೆ ಹೇಳುತ್ತಾರೆ, ನೀವು ಹೇಳಿ. ಇಡೀ ಭಾರತ ಬಂತು. ಆಗ ಕೊನೆಯಲ್ಲಿ ರಾಜ ಕೇಳತಾ ಇದ್ದಾನೆ, ಭಾರತ ಎಲ್ಲ ಹೇಳುತ್ತೀರಾ, ಆದರೆ ಕೃಷ್ಣನ ಚರಿತ್ರೆಯೇ ಬರಲಿಲ್ಲ, ವಂಶಗಳ ವಿವರಣೆ ಬರಲಿಲ್ಲ. ಕೃಷ್ಣ ಯಾವ ವಂಶದಲ್ಲಿ ಬಂದ, ಆ ವಂಶದ ವಿವರಣೆ, ಆದಿಯಿಂದ ಬಂದ ವಂಶಗಳು ಏನಿವೆ, ಆ ವಂಶಗಳ ವಿವರಣೆ ಹೇಳಲಿಲ್ಲ, ದಯವಿಟ್ಟು ಹೇಳಿ ಅಂತ ಹೇಳಿದಾಗ ಹರಿವಂಶ ಬಂತು. ಈ ಹರಿವಂಶದಲ್ಲಿ ಮೊದಲನೆಯ ಪರ್ವ ವಂಶ ಪರ್ವ. ಇಡೀ ವಂಶಗಳ ವರ್ಣನೆಯನ್ನ ಅದ್ಭುತವಾಗಿ ಮಾಡುತ್ತಾ ಬರ್ತಾರೆ, ತುಂಬಾ ವಂಶಗಳ ವರ್ಣನೆ. ನಂತರ ಎರಡನೆಯದು ವಿಷ್ಣು ಪರ್ವ ಅಂತ ಕೃಷ್ಣನ ಕಥಾ ಪ್ರಾರಂಭ ಆಗುತ್ತೆ. ಭಾಗವತದಲ್ಲಿ ಏನು ಕಥಾ ಬರುತ್ತೆ, ಚೂರು ಆಚೆ ಈಚೆ, ಅಂದ್ರೆ ಭಾಗವತದಲ್ಲಿ ಏನು ಕೃಷ್ಣನ ಕಥಾ ಹೇಳಿದ್ದಾರೆ ಅದಕ್ಕಿಂತ ಚೂರು ಜಾಸ್ತಿಯೇ ಇಲ್ಲಿ ವರ್ಣನೆ ಮಾಡುತ್ತಾ ಬರ್ತಾ ಇದ್ದಾರೆ. ಭಾಗವತ ಇತ್ತಲ್ಲ, ಮತ್ತಾಕೆ ಇಲ್ಲಿ ಕೃಷ್ಣನ ಕಥಾ ವರ್ಣನೆ ಮಾಡಬೇಕು ಅಂದ್ರೆ ಭಾಗವತ ಬರಲಿಕ್ಕಿಂತ ಮೊದಲು ಮಾಡಿದ್ದು ಅಂತ ನೆನಪಿರಲಿ. ಭಾಗವತ ಬರಲಿಕ್ಕಿಂತ ಮೊದಲು ಕೃಷ್ಣನ ಕಥಾ ಬರಲಿ ಬಂದಿದ್ದಿಲ್ಲ. ಕೃಷ್ಣನದ್ದೇ ಕಥಾ ಭಾರತ ಎಲ್ಲ, ಆದರೆ ಹುಟ್ಟು ಬೆಳೆದದ್ದು ಇವೆಲ್ಲ ಏನು ಗೊತ್ತಾಗಲಿಲ್ಲ, ಅದಕ್ಕಾಗಿ ಖಿಲ ಭಾಗವನ್ನು ಮಾಡಿದರು. ನಂತರ ಮತ್ತು ನಾರದರು ಬಂದು ಕೇಳಿಕೊಂಡಾಗ ನೋಡಿ, ಇಲ್ಲಿ ಕೂಡ ಕೃಷ್ಣನದ್ದೇ ಕಥಾ ಖಿಲ ಭಾಗದಲ್ಲಿ ಹೇಳಿಕೊಟ್ಟರೂ ಕೂಡ ನಾರದರು ಮತ್ತು ಪ್ರಶ್ನೆ ಮಾಡಿದರು. ಇಷ್ಟು ಮಾಡಿ ಭಾರತ ಮಾಡಿ ಹರಿವಂಶವನ್ನ ಕೊನೆಯಲ್ಲಿ ಹೇಳಿದರೂ ಕೂಡ ಸಾರ್ಥಕ ಆಗಲಿಲ್ಲ ಅಂದಾಗ ಭಾಗವತ ಬಂತು. ಅಂದರೆ ಬಿಂಬಕ್ರಿಯಾ ಉಪಾಸನೆಗೆ ಬೇಕಾಗಿರತಕ್ಕಂಥ ಏನು ಕಥಾಭಾಗ ಇದೆ, ಕಥಾ ದೃಷ್ಟಿ, ಅದನ್ನ ಭಾಗವತದಲ್ಲಿ ತೋರಿದಷ್ಟು ಸ್ಪಷ್ಟವಾಗಿ ಭಾರತದಲ್ಲಿ ತೋರಲಿಲ್ಲ. ಸರಿ, ಹಾಗಾದರೆ ಈ ಹರಿವಂಶ ಭಾಗ ಏನಿದೆ, ಇದರಲ್ಲಿ ಈ ಮೊದಲನೇ ವಂಶ ಪರ್ವನೇ ತುಂಬಾ ಕಾಲ ತಗೊಳ್ಳುತ್ತೆ. ಹೇಳ್ತಾ ಹೋದ್ರೆ ಅನೇಕ ವಂಶಗಳು 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 ಬರುತ್ತೆ. ಸಾಮಾನ್ಯವಾಗಿ ಪ್ರವಚನಕಾರ ಬೇರೆ ಮಾಡುತ್ತಾರೆ ಅಂದರೆ ಆದಿ ಚೂರು ಹೇಳಿ ಕೃಷ್ಣನ ವಂಶಕ್ಕೆ ಹಾರಿಬಿಡುತ್ತಾರೆ. ಕೃಷ್ಣ ಯಾವ ವಂಶಕ್ಕೆ ಬಂದ ಆ ವಂಶಕ್ಕೆ ಚೂರು ಹಾರಿ ಹೇಳಿ ನಂತರ ಹರಿವಂಶ ಅಂದ್ರೆ ನಿಮ್ಗೆ ಎಲ್ಲಿ ಹೋದ್ರೂ ಕೇಳಿಸೋದೇನು, ಕೃಷ್ಣನ ಕಥೆಯೇ ಕೇಳಿಸುತ್ತೆ. ಕೃಷ್ಣ ಹೀಗೆ ಹುಟ್ಟಿದ, ಹಾಗೆ ಮಾಡಿದ, ಅಯ್ಯೋ ಭಾಗವತದಲ್ಲಿ ಕೇಳಿದ್ದೆ ಹರಿವಂಶವಾ ಅನ್ಸ್ಬಿಡುತ್ತೆ. ಆದರೆ ಇಲ್ಲಿ ಒಂದು ನೋಡಬೇಕಾಗಿದ್ದು, ಮೊದಲನೆಯ ಪರ್ವ ಏನಿದೆ ವಂಶ ಪರ್ವ ಅತ್ಯಂತ ಪ್ರಧಾನವಾದ್ದು ಅಂತ ಹೇಳ್ತಾರೆ. ಸಾಮಾನ್ಯ ನಮಗೆ ಇವರ ಮಕ್ಕಳು ಅಲ್ಲಿ ಏನ್ ಬರುತ್ತೆ, ಇವರ ಮಕ್ಕಳವರು ಅವರ ಮಕ್ಕಳವರು ಅಂತೆಲ್ಲ ಪಟ್ಟಿ ಬರ್ತಾ ಬರುತ್ತೆ. ಅದಕ್ಕೆ ನಮ್ಗೆ ಬೇಜಾರಾಗುತ್ತೆ, ಯಾರ ಮಕ್ಕಳು ಯಾರಾದ ನಮಗೇನು ಅಂತ ಅಲ್ವ. ಅಷ್ಟೇ ಇಲ್ಲದಿದ್ರೆ ಕೂತವರಿಗೆ ಚೂರು ನಿದ್ದೆ ಬರುತ್ತೆ, ಅಪ್ಪ ಈ ವಂಶಗಳು ಕೇಳಬೇಕಲ್ಲ ಅಂತ ಹೇಳಿ. ಮತ್ತ್ಯಾಕೆ ಮಾಡಿದ್ರಿದು? ಅಷ್ಟೇ ಅಲ್ಲ ನೋಡಿ, ವೈಶಂಪಾಯನದಂಥ ಮಹಾನುಭಾವರು ವೇದವ್ಯಾಸರ ಶಿಷ್ಯರು ಈ ವಂಶಗಳ ಪಟ್ಟಿಯನ್ನ ತಲೆಯಲ್ಲಿ ಇಟ್ಟುಕೊಂಡಿದ್ರು. ಪುಸ್ತಕದಲ್ಲೆಲ್ಲ ಪುಸ್ತಕ ನೋಡಿ ಹೇಳಿದ್ದಲ್ಲ, ಯಾರ ಮಕ ಯಾರು ಅಂದ್ರೆ ಥಟ್ ಅಂತ ಹೇಳಬೇಕು, ಅಷ್ಟು ನೆನಪಿಟ್ಟುಕೊಂಡಿದ್ರು. ಏನು ಉಪಯೋಗ? ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ ನಾನು, 7 ದಿವಸದಲ್ಲಿ ಸಾವು ಬರ್ತಾ ಇದೆ, ತತ್ವಜ್ಞಾನ ಕೊಡಿ ಅಂದರೆ ವಂಶಗಳ ಪಟ್ಟಿ ಹೇಳಿದ್ರು ಶುಕಮಹರ್ಷಿಗಳು. ಅದು ಯಾಕೆ ಹೇಳಿದ್ರು? ಸಾಯಲಿಕ್ಕೆ ಸಿದ್ಧನಾದವನಿಗೆ ಈ ವಂಶಗಳ ಪಟ್ಟಿ ಯಾಕೆ ಅಂದರೆ, ನಾನು ಯಾಕೆ ಈ ಪೀಠಿಗೆ ಕೊಡ್ತಾ ಇದ್ದೇನೆ ಅಂದರೆ, ಹರಿವಂಶ ಹಾಗೆ ಶುರು ಮಾಡಿದರೆ ನಿಮಗೆ ಬರುವುದೇ ಬೇಸರ ಅಲ್ವೋ, ಬೇಸರ ಬರುತ್ತೆ. ಅದು ಬರಬಾರದು ಅಂದ್ರೆ ಒಳಗಿನ ರಹಸ್ಯ ಗೊತ್ತಾಗಬೇಕು. ಏನದು ಅಂದ್ರೆ, ನಾನು 7 ದಿವಸ ನನಗೆ ಇರುವಂತಹ ಅವಕಾಶ, ಏನು ಸಾಧನೆ ಮಾಡಲಿಕ್ಕಾಗುತ್ತೆ? ಅಂತಹ ವಿಶೇಷ ಸಾಧನೆ ಮಾಡಲಿಕ್ಕಾಗಲ್ಲ, ಆದರೆ ಭಗವಂತನ ಪಡೆಯುವ ಪುಣ್ಯ ಬೇಕು ನನಗೆ. ಆ ಪುಣ್ಯ ಪಡೆಯಬೇಕಾದರೆ 7 ದಿವಸದಲ್ಲಿ ಯಾವ ಚುಟುಕಾದ ಉಪಾಯದಿಂದ ಬರುತ್ತೆ ಹೇಳಿ ಅಂತ ಕೇಳಿದ್ದು. ಅದಕ್ಕೆ ಹೇಳಿದ್ದೆ ವಂಶಗಳ ಪಟ್ಟಿ. ಅರ್ಥ ಏನು? ಆಗ ಯಾವ ಯಾವ ಮಹಾನುಭಾವರಿದ್ರೋ ರಾಜರು ಎಲ್ಲರೂ ಕೂಡ, ಅವರು ಈಗಲೂ ಕೂಡ ಸ್ವರ್ಗ, ಯಮಧರ್ಮರಾಜರ ಸಭಾ ಮತ್ತು ಎಲ್ಲಾ ಲೋಕಗಳಲ್ಲಿ ನಿಂತಿದ್ದಾರೆ ಮಹಾನುಭಾವರು. ಅಲ್ಲಲ್ಲಿ 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 ಸಭಾದಲ್ಲಿ ನಿಂತಿದ್ದಾರೆ. ಈಗಲೂ ಅವರಿಗೆ ವಿಶೇಷ ವೈಭವ ಪೂಜೆ ಆಗ್ತಾ ಇದೆ. ಆ ರಾಜರೆಲ್ಲ ಈಗೂ ಇದ್ದಾರೆ. ಅವರು ತಾವು ಮಾಡಿದ ಸಾಧನೆಯ ಫಲ ಅದ್ಭುತವಾದಂಥ ಸಮುದ್ರದಂತೆ, ಕ್ಷೀರ ಸಮುದ್ರದಂತೆ ಇದೆ, ಪುಣ್ಯದ ಸಮುದ್ರ. ಆದರೆ ಅದು ಹೊತ್ತುಕೊಂಡು ದೇವರ ಹತ್ರ ಹೋಗ್ಲಿಕ್ಕೆ ದೇವರ ಪರ್ಮಿಷನ್ ಕೊಡ್ತಾ ಇಲ್ಲ. ಅನಿಷ್ಟ ಪುಣ್ಯ ಅವೆಲ್ಲ. ಅದನ್ನ ಯಾರು ಕೇಳ್ತಾರೋ ಅವ್ರಿಗೆ ಕೊಡಬೇಕು ಅಂತ ನೋಡ್ತಾ ಇದ್ದಾರೆ. ಕೇಳೋನಾಥನೇ ಇಲ್ಲ. ಯಾರಿಗೆ ಕೊಡಬೇಕು ಅಂದರೆ ಇಷ್ಟು ಕಥಾದಲ್ಲಿ ಬಂದಿರತಕ್ಕಂಥ ತಮ್ಮ ಹೆಸರನ್ನು ಕೇಳಿ ಬರೇ ಏ ರಾಜ ಅಂತಲ್ಲದೆ ಈ ರಾಜನ ಆಕಾರದ ಭಗವಂತ. ಭಗವಂತ ಸರ್ವತ್ರ ವ್ಯಾಪ್ತ. ಹೇಗಿದ್ದಾನೆ? ನಮ್ಮೆಲ್ಲರಲ್ಲಿ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟಿದ್ದಾನೆ. ಎಲ್ಲರೂ ಅವರವರ ಆಕಾರದಲ್ಲಿ ನಿಂತಿದ್ದಾನೆ. ಇಂಥ ಭಗವಂತ ಬಿಂಬ ರೂಪಿಯಾಗಿದ್ದಾನಲ್ಲ, ಆ ರಾಜನ ಚರಿತ್ರೆ ಅಂದರೆ ಜೀವಿಯ ಚರಿತ್ರೆ ಅಲ್ಲ, ಆಕಾರದ ಆ ಹೆಸರಿಟ್ಟುಕೊಂಡ ಸ್ವಾಮಿಯ ಚರಿತ್ರೆ ಅಂತ ತಿಳಿದುಕೊಂಡು ಸ್ವಾಮಿಯ ಜೊತೆಗೆ ಆ ರಾಜರಿಗೂ ನಮಸ್ಕಾರ ಮಾಡುತ್ತಾ ದೊಡ್ಡವರು ನೀವು ಅಂತ ಯಾರು ತಲೆಬಾಗುತ್ತಾರೋ ಕೇಳುತ್ತಾರೋ ಅವರಿಗೆ ತಮ್ಮ ಪುಣ್ಯವನ್ನ ಸುರಿದು ಬಿಡುತ್ತಾರಂತೆ. ಎಷ್ಟು ಸುರಿಯುತ್ತಾರಪ್ಪ ಅಂದರೆ ನಾವು 100 ವರ್ಷ ಬದುಕಿ ಪ್ರತಿದಿನವೂ ಪ್ರತಿ ಕ್ಷಣವೂ ವ್ಯರ್ಥ ಮಾಡದೆ 100 ವರ್ಷಗಳ ಕಾಲ ಸಾರ್ಥಕವಾಗಿ ಯಜ್ಞಗಳು ಮಾಡುತ್ತಾ ದೇವರ ಚಿಂತನೆ ಮಾಡುತ್ತಾ ಕಳೆದರೆ ಎಂಥ ಪುಣ್ಯ ಬರಬೇಕು? 8 ಕೋಟಿ. ಅಷ್ಟು ಪುಣ್ಯ ನೆನೆದರೆ ಕೊಡುತ್ತಾರಂತೆ, ಎಲ್ಲರೂ ಸುರಿದು ಬಿಡುತ್ತಾರೆ. ಅದು ನಮ್ಮ ಶುಕಾಚಾರ್ಯರು ಪರೀಕ್ಷನ್ ಮಹಾರಾಜನಿಗೆ ತರಿಸಿಕೊಟ್ಟದ್ದು. ಇಲ್ಲದಿದ್ದರೆ ತಾಯಿಲಿಪಿ ಸಿದ್ಧನಾದವನಿಗೆ ವಂಶಗಳ ಪಟ್ಟಿಯಾಕೆ? ಹಾಗಾದರೆ ಇಲ್ಲಿ ಬಂದ ಎಲ್ಲಾ ಮಹಾನುಭಾವರದ್ದು ನೆನಪಿಟ್ಟುಕೋಬೇಕಾಗಿದ್ದು ಒಂದು ಹೆಸರು ಶ್ರದ್ಧೆಯಿಂದ ಕೇಳಿದರೆ ಸಾಕು, ದೃಷ್ಟಿ ಅವರೊಳಗಿರುವ ಬಿಂಬನ ಕಥಾ ಇದು ಅಂತ ಚಿಂತನೆ ಮಾಡುತ್ತಾ ನಾವು ಚೂರು ಕೇಳಿದರೆ ಸಾಕು, ನಾವು ದಿನದಲ್ಲಿ ಮಾಡಬೇಕಾದ ಪುಣ್ಯದ ರಾಶಿ ನಮಗೆ ಬಂದು ಬಿಡುತ್ತೆ. ಇದು ಇಲ್ಲಿರುವ ರಹಸ್ಯ. ಈ ವಂಶವನ್ನು ಯಾರು ಕೇಳುತ್ತಾರೋ ಅವರ ವಂಶ ನಿಲ್ಲುತ್ತೆ, ವಂಶ ವಿಶೇಷವಾಗಿ ವೃದ್ಧಿಗೆ ಬರುತ್ತೆ. ವಂಶ ವಿಶೇಷವಾಗಿ ವೃದ್ಧಿ ಬರುತ್ತೆ ಅಂದರೆ ಗರ್ಭದಲ್ಲಿರ್ತಕ್ಕಂಥ ಮಗು ಯಾವ ತೊಂದರೆ ಇಲ್ಲದೆ ಬೆಳೆಯುತ್ತೆ. ಇದವರು ಹೇಳ್ತಾರೆ ವಿಪುಲವಾದ ವಂಶಧಾರಣೆ ಆಗುತ್ತೆ, ಸಂಪತ್ತು ಬರುತ್ತೆ. ಅಷ್ಟೇನ ಹರಿವಂಶ ಕೇಳಿದರೆ ಅಂದರೆ ಶ್ರೀಹರಿಯೇ ವಂಶ ಶಬ್ದವಚ್ಚನಾಗಿ ಮಗನಾಗಿ ಮಗನ ಸ್ಥಾನದಲ್ಲಿ ನಮ್ಮ ಹೃದಯದಲ್ಲಿ ನಿಂತು ಬಿಡುತ್ತಾನೆ. ಇದೇ ಹರಿವಂಶ ಕೇಳಿದರೆ ಬರುವಂತಹ ವಿಶೇಷ ಫಲ ಅಂದರು. ಹಾಗಾದರೆ ಹರಿವಂಶವನ್ನ ಆ ದೃಷ್ಟಿಯಲ್ಲಿ ನೋಡೋಣ. ಬೇಸರವಿಲ್ಲದೆ ಮೊದಲನೆಯ ಪರ್ವ ಆದಷ್ಟು ವಿಸ್ತಾರವಾಗಿ ಕೇಳೋಣ, ನಂತರ ಕ್ರಿಸ್ತನ ಕಥಾ ಹೋಗೋಣ. ಅಲ್ಲಿ ಭಾಗವತಕ್ಕಿಂತ ಚೂರು ಹೆಚ್ಚಾಗಿ ಏನು ವ್ಯತ್ಯಾಸವಾಗಿ ಬರ್ತಾ ಇದೆ ಅವೆಲ್ಲವನ್ನೂ ನೋಡೋಣ. ಯಾಕಂದ್ರೆ ಭಾಗವತದಲ್ಲಿ ಪ್ರಥಮಸ್ತನದಲ್ಲಿ ಕೃಷ್ಣನ ರುಕ್ಮಿಣಿ ಕಲ್ಯಾಣ ನೋಡಿದಾಗ ಸ್ವಯಂವರ ಘಟ್ಟ ಬರೋದಲ್ಲಿ ಪತ್ರ ಬರೀತಾಳೆ, ಕೃಷ್ಣ ಬಂದು ಕರ್ಕೊಂಡು ಹೋಗ್ತಾನೆ ಅಷ್ಟೇ. ಮೊದಲನ್ನು ಸ್ವಯಂವರ ಆಗಿತ್ತು, ಅದಕ್ಕೆ ಗರುಡನನ್ನ ಕೃಷ್ಣ ಕರ್ಕೊಂಡು ಹೋಗಿದ್ದ. ಇದೆಲ್ಲ ಭಾಗವತದಲ್ಲಿ ಬರಲ್ಲ, ಇಲ್ಲಿ ವಿಶೇಷವಾಗಿ ಬರುತ್ತೆ. ಹರಿವಂಶದಲ್ಲಿ ಕೃಷ್ಣನ ಲೀಲಾ ಅದ್ಭುತವಾಗಿ ಬರ್ತಾ ಇದೆ, ಅದನ್ನು ಕೂಡ ನೋಡೋಣ. ವಾರದ ದಿವಸ ನಮಗಿದೆ, ಎಷ್ಟೆಷ್ಟು ಸಮಯ ಭಗವಂತ ಕೊಡುತ್ತಾನೆ ಅದರಲ್ಲಿ ನೋಡೋಣ. ಸರಿ, ಶುರು ಮಾಡುತ್ತಾ ಇದ್ದಾರೆ. ಮೊದಲನೆಯ ವಿಶೇಷವಾಗಿ ಹೇಳುತ್ತಾರೆ, ಶತಶ್ವಮೇಧಸ್ಯ ಯದತ್ರ ಪುಣ್ಯಂ ಚತುಸ್ಸಹಸ್ರಸ್ಯ ಶತಕ್ರತುಶ್ಚ ಭವೇದನಂತಂ ಹರಿವಂಶದಾನಾತ್ ಪ್ರಕೀರ್ತಿತಂ ವ್ಯಾಸ ಮಹರ್ಷಿಣಾ ಚ. ಯಾರಾದರೆ ಹರಿವಂಶವನ್ನು ಚೆನ್ನಾಗಿ ಕೇಳತಾರೋ ಅವರಿಗೆ ಎಂಥ ಫಲ, ಹರಿವಂಶ ಪುಸ್ತಕ ದಾನ ಮಾಡತಾರೋ ಅವರಿಗೆ ಎಂಥ ಫಲ, ಇವೆಲ್ಲ ಹೇಳ್ತಾ ಇದ್ದಾರೆ. ಗೋಶತಂ, ಒಂದು ಆಕಳು ತಗೊಳ್ಬೇಕಾದ್ರೆ ಕಷ್ಟ ಇದೆ, ಒಳ್ಳೆ ಆಕಳು ತಗೋಬೇಕಾದ್ರೆ 50,000 ಮೇಲೆ ಆಗ್ತಾ ಇದೆ. ಅಂತಹ ಒಂದು ಒಳ್ಳೆ ಆಕಳು ತಗೋಬೇಕಾದ್ರೆ 100 ಹೌದಾ, ಗೋಶತಂ 100 ಆಕಳು, ಒಳ್ಳೆ ಆಕಳು. ಕನಕ ಶೃಂಗಮಯಂ, ಆ ಕೋಡು ಎಷ್ಟಿದೆ ಅಷ್ಟು ಕೋಡು ಪೂರ್ಣ ಬಂಗಾರದ ಕವಚ ಹಾಕಬೇಕು. ಅಷ್ಟೇ ಅಲ್ಲ, ಕಾಲಿನ ಉಗುರಿಗೆಲ್ಲ ಬೆಳ್ಳಿಯ ತೊಡುಕನ್ನ ತೊಡಿಸಬೇಕು, ಒಳ್ಳೆ ವಸ್ತ್ರವನ್ನಿಡಬೇಕು. ಆಕಳ ಎಷ್ಟು ಖರೀದಿ ಇರುತ್ತೋ ಅಷ್ಟು ದಕ್ಷಿಣೆ ಇಡಬೇಕು. ಅದಕ್ಕೆ ನೀವು ಪ್ರಾಯಶಃ ತಿರುಪತಿ ಎಲ್ಲ ಕಡೆ ಹೋದರೆ ನೀವು ದೇವರಿಗೇನಾದರೂ ವಸ್ತ್ರ ಮಾಡಿಸಿ ಕೊಡುತ್ತೇವೆ ಅಂದ್ರೆ ಅಲ್ಲಿ ಒಂದು ಕಂಡೀಷನ್ ಹಾಕ್ತಾರೆ, ಎಷ್ಟು ಕೊಟ್ಟಿದ್ದೀರೋ ಅಷ್ಟು ದುಡ್ಡು ಕೊಡಬೇಕು ಅಂತ ಹಾಕ್ತಾರೆ ಅದು ಅಲ್ವಾ. ಒಬ್ಬ ಯಾರೋ ಪಾಪ ಶ್ರೀನಿವಾಸ ಸ್ವಪ್ನದಲ್ಲಿ ಕಾಣಿಸಿ ನನಗೆ ಕನಕದ ಅಂದ್ರೆ ಬಂಗಾರದ ಕಾಸಿನ ಸರ ಮಾಡಿಸು, ಆತ ಎಷ್ಟುದ್ದ ಅಷ್ಟುದ್ದ ಬಂಗಾರದ ಕಾಸಿನ ಸರ ಮಾಡಿಸು ಅಂತ ಹೇಳಿದ್ದು. ಇಷ್ಟಕ್ಕೂ ದುಡ್ಡಿದ್ದವರಲ್ಲ, ಬಡವರು, ಬಹಳ ಬಡವರು. ಒಪ್ಪತ್ತು ಊಟ ಮಾಡಿ ದೇವರಿಗಾಗಿ 15 ವರ್ಷಗಳಿಂದ ದುಡ್ಡು ಎಲ್ಲಾ ರೀತಿಯಲ್ಲಿ ಸಂಗ್ರಹ ಮಾಡಿಕೊಂಡು ಅವರು ಆ ಸ್ವರವನ್ನು ತಂದು ಕೊಡ್ಲಿಕ್ಕೆ ಹೋದರೆ ಅಲ್ಲಿ ಕಂಡೀಷನ್ ಏನು ಗೊತ್ತೋ, ನೀವು ಏನು ಕೊಡ್ತೀರೋ ವಸ್ತು ಅದಕ್ಕೆ ತಕ್ಕಂತ ಮೌಲ್ಯ ಇಡಬೇಕು, ವಸ್ತು ಎಷ್ಟಿದ್ರೋ ಅಷ್ಟು ದುಡ್ಡು ಕೊಡಬೇಕು. ಅಯ್ಯೋ ರಾಮ, ಇದಕ್ಕೇನೋ ಬಹಳ ಕಷ್ಟ ಆಯಿತು. ಇನ್ನೇನಪ್ಪ ಅನ್ನೋ ದೇವರನ್ನ ಕೇಳಿಕೊಂಡಾಗ ಅಲ್ಲಿ ನಮ್ಮ PVRK ಪ್ರಸಾದ್ ಅವರಿದ್ದರು, ಅವ್ರಿಗೆ ಗೊತ್ತಾಯಿತು ವಿಷಯ, ಬಂದು ಹಾಗೆಲ್ಲ ಮಾಡಬೇಡಿ ಅಂತ ಹೇಳಿ ದೇವರಿಗೆ ಹಾಕಿಸಿ ಮಾಡಿದ್ರದು. ಅಲ್ಲ, ಯಾಕೆ ಬಂತದು ಅಂತ ಹೇಳಿದರೆ ಹಿಂದಿನ ಕಾಲದಲ್ಲೇ ಬಂದ ಚಾಲ್ತಿ. ಏನದು? ಶಾಸ್ತ್ರದಲ್ಲಿ ಹೇಳಿದ್ದು, ಯಾವ ವಸ್ತುವನ್ನ ಯಾರಿಗೆ ಕೊಡ್ತೀವೋ ಅದರಷ್ಟು ಬೆಲೆ ಇರುವಂತ ಆ ಬೆಲೆಯಷ್ಟು ದಕ್ಷಿಣೆಯನ್ನು ಕೊಟ್ಟು ಕೊಡಬೇಕು. ಅದು ಶಾಸ್ತ್ರ ವಿಹಿತವಾದಂತಹ ವಿಧಿ. ಅದಕ್ಕೆ ಹೇಳ್ತಾರೆ, 100 ಆಕಳನ್ನ ಬಂಗಾರದ ಕೋಡು ಮತ್ತು ವಿಶೇಷವಾದ ಪಾದಕ್ಕೆ ಬೆಳ್ಳಿಯ ಕಟ್ಟನ್ನು ಹಾಕಿ ಅದಕ್ಕೆ ತಕ್ಕಂತ ವಸ್ತ್ರ ದಕ್ಷಿಣೆ ಎಲ್ಲ ಇಟ್ಟು ಯಾರಿಗೂ ಕೊಡಬಾರದಂತೆ. ನಮಗ್ ಗೊತ್ತಿದ್ದವರು ಅವ್ರಿಗೆ ಕೊಡೋಣ ಅಂದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ಯೋಗ್ಯನಲ್ಲವನಿಗೆ ಗೋದಾನ ಮಾಡಿದರೆ ಕೊಟ್ಟವನು ನರಕಕ್ಕೆ ಹೋಗ್ತಾನೆ, ತಗೊಂಡವನು ಇನ್ನಾ ಭೀಕರ ನರಕಕ್ಕೆ ಹೋಗ್ತಾನೆ. ಗೋದಾನ ಅಂಥ ಭೀಕರವಾದ್ದು. ಅದಕ್ಕೆ ದಾನ ಕೊಡಬೇಕಾದ್ರೆ ಯೋಗ್ಯರಿಗೆ ಕೊಡಿ, ಯೋಗ್ಯರಿಗೆ ಕೊಡಿ ಅಂತ ಹೇಳ್ತಾರೆ. ಕಾರಣ ಏನು ಅಂದರೆ ತಗೊಂಡವರು ಕೊಟ್ಟವರು ಉಳಿಯಬೇಕಾದ್ದರಿಂದ. ಸರಿ, ಅಂತಾದ್ರೆ ಹೇಗೆ ಕೊಡಬೇಕು? ವಿಪ್ರಾಯ ವೇದ ವಿದುಷೇ ಬಹುವಿಶ್ವತಾಯ, ಚೆನ್ನಾಗಿ ಬ್ರಾಹ್ಮಣ ಎಲ್ಲ ತಿಳ್ಕೊಂಡಿರಬೇಕು, ಅನುಷ್ಠಾನವಂತನಾಗಿರಬೇಕು, ದೇವರಲ್ಲೇ ಮನಸ್ಸಿಟ್ಟಿರಬೇಕು. ಅಂಥವರು ಸಿಕ್ಕರೆ, ಅಂಥವರಿಗೆ ಕೊಟ್ರೆ ಪುಣ್ಯಾಂಶ ಭಾರತ ಕಥಂ ಕಥಾಂ ಶುಣಿಯಾಶ್ಚ ತಜ್ಜ ತುಲ್ಯಂ ಫಲಂ ಭವತಿ ತಚ್ಚ ತಸ್ಯೈವ ಹೇಳುತ್ತಾರೆ. ಅವರವರಿಗೆ ತುಲ್ಯಂ ಫಲಂ ಭವತಿ ತಸ್ಯಚ ತಸ್ಯೈವ. ಭಾರತ ಕಥಾ ಕೇಳಿದರೆ ಎಷ್ಟು ಫಲ ಬರಬೇಕೋ, ಇಡೀ ಭಾರತ ಕಥಾ ಕೇಳಿದರೆ, ಹರಿವಂಶ ಚೂರು ಕೇಳಿದ್ರೆ ಅಷ್ಟು ಫಲ ಬರುತ್ತೆ. ಇಷ್ಟೆಲ್ಲ ಫಲ ನಿಮಗೆ ಬರಲಿಕ್ಕಿದೆ. ಏನು ಕೇಳಿದ ಕೂಡಲೇ, ಈ ಒಂದು ವಾರ ಕೇಳಿದ ಕೂಡಲೇ ಬರಲಿಕ್ಕಿದೆ. ಅದು ಮನಸ್ಸಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಕೇಳಿ, ಯಾಕೆಂದ್ರೆ ಕೇಳುವಾಗಲೇನೆ ನಮಗೆ ಕಲಿ ನಮ್ಮನ್ನ ಪುರಾಣಕ್ಕೆ ಬರೋದಕ್ಕೇನು ಅಡ್ಡಿ ಮಾಡಲ್ಲ, ಬಂದ ಮೇಲೆ ತೊಂದರೆ ಕೊಡ್ತಾನೆ ನಿದ್ದೆ ರೂಪದಲ್ಲಿ ಅಲ್ವಾ. ಆದ್ದರಿಂದ ಅವನು ಬಾರದಂತೆ ನೋಡಿಕೊಳ್ಳಿ, ಯಾಕಂದ್ರೆ ಸಹಜ ಕೇಳುವವರಿಗೆ ಬಳಲ್ಲ ನಿದ್ದೆ, ಕೇಳುವವರಿಗೆ ಬರುತ್ತೆ, ನಾನು ಕೂತರು ಬರುತ್ತೆ, ಅದು ಬಾರದಂತೆ ನೋಡಿಕೊಳ್ಳಿ. ಇನ್ನ ಶತಾಶ್ವಮೇಧಸ್ಯ ಯತತ್ರ ಪುಣ್ಯಂ, ಅಶ್ವಮೇಧ ಯಾಗ ಹವಮಾನ ಹೋಮ ಮಾಡಲಿಕ್ಕೆ ಜಾಸ್ತಿ ಆಗ್ಬಿಡುತ್ತೆ ನಮಗೆ, ಅಶ್ವಮೇಧ ಯಾಗ ಇಲ್ಲೇ ಆಗುತ್ತೆ ಅಂತಹದ್ದು. 100 ಅಶ್ವಮೇಧ ಯಾಗಗಳು ಪೂರ್ಣವಾಗಿ ಮಾಡಿದರೆ ಎಷ್ಟು ಫಲವೋ ಅಷ್ಟು ಫಲ ಹರಿವಂಶ ಪುಸ್ತಕ ದಾನದಿಂದ ಬರುತ್ತೆ. ಇನ್ನ ಮುಂದೆ ಹೇಳುತ್ತಾರೆ, ಯದ್ ವಾಜಪೇಯೇನತು ರಾಜಸೂಯ ಅದೃಷ್ಟಂ ಫಲಂ ಹತ್ತಿರದೇನ ಚನ್ಯತ್. ಯಾವುದು ವಾಜಪೇಯಿ ಯಾಗ ರಾಜಸೂಯ ಯಾಗ ಮಾಡಿ ಆನೆ ರಥ ಕುದುರೆ ಎಲ್ಲಾ ದಾನ ಮಾಡಿದರೆ ಎಷ್ಟು ಫಲ ಬರುತ್ತೋ, ತಲ್ಲಭ್ಯತೆ ವ್ಯಾಸ ವಚ ಪ್ರಮಾಣಂ ಹರಿವಂಶ ಕೇಳಿದರೆ ಅವೆಲ್ಲ ಬರುತ್ತೆ. ಅದು ಪ್ರಮಾಣ ಏನು ಅಂದ್ರೆ ವೇದವ್ಯಾಸರ ವಾಕ್ಯ ಪ್ರಮಾಣ ಅಂತ ಹೇಳ್ತಾ ಇದ್ದಾರೆ. ಗೀತಂಚ ವಾಲ್ಮೀಕಿ ಮಹರ್ಷಿಣಾಚ, ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ರಂತೆ ಹರಿವಂಶ ಕೇಳಿದ್ರೆ ಇಷ್ಟು ಬರುತ್ತಪ್ಪ, ನಾನು ನೋಡಿದ್ದೇನೆ ಅಂತ ಹೇಳಿದರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಯೋ ಹರಿವಂಶಂ ಲೇಖಯತಿ, ಹರಿವಂಶವನ್ನ ಚೆನ್ನಾಗಿ ಬರೀತಾನೋ ಬರುತ್ತಾನೋ, ಯಥಾವಿಧಿನ ಮಹಾತಪಾಹ ತಪದಿ, ಒಳ್ಳರ ಮಧ್ಯದಲ್ಲಿ ಕೂತ್ಕೊಂಡು ಚೆನ್ನಾಗಿ ಅದನ್ನು ಬಡಿಸ್ತಾನೋ, ಅವಾಗೆ ಸಜಯತಿ ಹರಿಪದ ಕಮಲಂ ಮಧುಪೋಹಿ ಯಥಾ ರಸೇನ ಲುಪ್ತ. ಆ ಶಾಸ್ತ್ರವಿಧಿಗೆ ಅನುಸಾರವಾಗಿ ಹರಿವಂಶವನ್ನ ಬರೆದು ಅಥವಾ ಬರೆಸುವನು ಅವನಿಗೆ ದೇವರೇ ಸಿಕ್ಕಿಬಿಡ್ತಾರೆ, ಇನ್ನೇನಿಲ್ಲ ಅಂದು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಭಗವಂತನ ಆ ಕುರಿತಾದ ಪ್ರಶ್ನೆಯನ್ನ. ನೈಮಿಷಾರಣ್ಯದಲ್ಲಿ ಕುಲಪತಿಗಳಾಗಿರ್ತಕ್ಕಂತಹ ಶೌನಕರು ಸೌತಿಂಪ ಪ್ರಚ್ಛ ಧರ್ಮಾತ್ಮ, ಸೂತ ಆಚಾರ್ಯರ ಮಕ್ಕಳಾಗಿರ್ತಕ್ಕಂತಹ ಸೌತಿಗಳು ಉಗ್ರಶ್ರವಸರು ಅವರನ್ನ ಕೇಳುತ್ತಾ ಇದ್ದಾರೆ. ಎಲ್ಲ ಹೇಳಿದ್ದೀರಾ, ಆದರೆ ಅವರ ಜನ್ಮ ವೃತ್ತಾಂತಗಳು ಯಾವುದು ಹೇಳಿಲ್ಲ. ಈ ಭಾರತದಲ್ಲಿ ಬಂದ ಮಹಾನುಭಾವರಿದ್ದಾರಲ್ಲ, ಅವರ ಹುಟ್ಟು ಹೇಗಾಯಿತು ಅವೆಲ್ಲವನ್ನ ತಿಳಿಸಿಕೊಡಿ. ಅದಾಗಿ ಸೌತಿಗಳು ಹೇಳಿದರು, ಜನಮೇಜಯರಾಯ ವೈಶಂಪಾಯನರನ್ನು ಕೂಡ ಇದೇ ಪ್ರಶ್ನೆ ಮಾಡಿದ್ದ. ವೇದವ್ಯಾಸರೇ ತಾವು ನಿಂತು ಭಾರತವನ್ನ ಹೇಳಿಸಿದಾಗ ಕೊನೆಗೆ ನನಗೆ ವಂಶಗಳನ್ನ ಕುರಿತು ಹೇಳಿ ಅಂತ ಹೇಳಿದಾಗ ಜನಮೇಜಯನ ಕುರಿತು ಅವರು ಹೇಳ್ತಾ ಇದ್ದಾರೆ. ಶೃಣುರಾಜನ್ ಕಥಾಂ ದಿವ್ಯಾಂ ಪುಣ್ಯಾಂ ಪಾಪ ಪ್ರಮೋಚನೀ, ಈ ಹೇಳತಕ್ಕಂಥ ಮಹಾ ಜ್ಞಾನಿಗಳ ರಾಜರ ಕಥೆಗಳನ್ನ ಹೇಳುತ್ತೇನೆ. ಅದು ಏನಾಗುತ್ತೆ ಅಂದರೆ ದಿವ್ಯಾಂ ಒಳ್ಳೆ ದೇವತಾ ಸಂಬಂಧವಾದ್ದು ಪುಣ್ಯಕರವಾದ್ದು ಪಾಪವನ್ನ ನಾಶ ಮಾಡಿಬಿಡುತ್ತೆ. ಬಹ್ವರ್ಥಾಂ ಚಿತ್ರಾಂ ಕೃತಿ ಸಂಹಿತಾಂ, ಇದು ಮೇಲ್ನೋಟಕ್ಕೆ ರಾಜರ ಕಥೆ, ಒಳನೋಟಕ್ಕೆ ಭಗವಂತ ಬಿಂಬರೂಪಿ ಭಗವಂತನ ಕಥ ಆಗಿರುತ್ತೆ. ಆದ್ದರಿಂದ ಇದನ್ನು ಚೆನ್ನಾಗಿ ಕೇಳಿ. ಎಷ್ಟೇ ನಾಂ ಧಾರಯದ್ವಾಪಿ ಶುಣಿಯಾದ್ವಾಪಿ ಅಭಿಕ್ಷಶಃ, ಯಾರು ಹರಿವಂಶವನ್ನ ಚೆನ್ನಾಗಿ ಧಾರಣೆ ಮಾಡುತ್ತಾರೋ ತಲೆಯಲ್ಲಿ ಅಥವಾ ಕೇಳುತ್ತಾರೋ ಅವರು ಸ್ವವಂಶ ಧಾರಣೆ ಕೃತ್ವ, ಕೇಳುವ ಕಾಲಕ್ಕೆ ಚೂರು ಬೇಸರ ಇರಬಾರದು, ಆ ಥರ ಕೇಳಿದರೆ ತಮ್ಮ ವಂಶವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಸ್ವರ್ಗಲೋಕೆ ಮಹೀಯತೆ, ಸ್ವರ್ಗಲೋಕಕ್ಕೆ ಅವರು ಹೊರಟು ಬಿಡುತ್ತಾರೆ. ಸ್ವರ್ಗ ಅಂದ್ರೆ ಎರಡು ಅರ್ಥ, ಈ ಸ್ವರ್ಗ ಭಗವ ಮೋಕ್ಷವನ್ನು ಸ್ವರ್ಗ ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಆವೃಷ್ಣಿ ವಂಶ ಅಂತ ವಕ್ಷ್ಯಾಮಿ ಭೂತ ಸ್ವರ್ಗಂ ಅನುತ್ತಮ. ಇದು ಕೇಳಿದರೆ ಎರಡು ರೀತಿಯಾದ ವಂಶವೃದ್ಧಿ ಆಗುತ್ತೆ. ಒಂದು ಹೊರಗಿನ ನಮ್ಮ ವಂಶವೃದ್ಧಿ ಆಗುತ್ತೆ, ಎರಡನೆಯದು ಒಳಗಿನ ವಂಶವೃದ್ಧಿ ಆಗುತ್ತೆ. ಒಳಗಿನ ಭಕ್ತಿ ಜ್ಞಾನ ವಿರಕ್ತಿ ಈ ಮೂರರ ವಂಶ ನಮ್ಮಲ್ಲಿ ವೃದ್ಧಿ ಆಗ್ತಾ ಬರುತ್ತೆ. ಇದನ್ನು ಚೆನ್ನಾಗಿ ಕೇಳಿ ಅಂತ ಹೇಳ್ತಾ ಮೊದಲಿನ ಸೃಷ್ಟಿಯನ್ನ ಹೇಳ್ತಾ ಬಂದು ಭಗವಂತ ನಾರಾಯಣ ರೂಪದಲ್ಲಿ ಹೇಳುತ್ತಾರೆ. ಆಪೋ ನಾರಾಯಣ ಪ್ರೋಕ್ತ ಆಪೋ ವೈ ನರಸೂನವ ಅಯನಂ ತಸತಃ ಪೂರ್ವಂ ತೇನ ನಾರಾಯಣ ಸ್ಮೃತಃ. ಭಗವಂತ ಅವನೊಬ್ಬನೇ ಇದ್ದ, ಆಸೀದ್ ಉದಾರ ಗುಣವಾರ್ಜಿರ ಪ್ರಮೇಯ ನಾರಾಯಣ ಪರತಮಃ ಪರಮಾತ್ಸ ಏಕ ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀಭುಜಾಂತರಗತಃ ಸ್ವರತೋಪಿ ಚಾಗ್ರೇ. ಸ್ವರತನಾಗಿದ್ದರೂ ಕೂಡ ಭಗವಂತ ಲಕ್ಷ್ಮೀದೇವಿಯನ್ನು ಆಲಿಂಗನ ಮಾಡಿಕೊಂಡು ನೂರು ವರ್ಷ ಕಾಲ ಪ್ರಳಯದಲ್ಲಿದ್ದ. 87 ವರ್ಷ ಮುಗಿಯುವಾಗ ಲಕ್ಷ್ಮೀದೇವಿ ಸ್ತೋತ್ರ ಮಾಡ್ತಾ ಇದ್ದಾಳೆ, ಸ್ವಾಮಿ ನಿನಗೆ ಜಯವಾಗಲಿ, ನಿನ್ನ ಹೊಟ್ಟೆಯಲ್ಲಿರುವಂತಹ ಎಲ್ಲರನ್ನೂ ಕೂಡ ಯೋಗ್ಯರಾದವರನ್ನ ಸೃಷ್ಟಿಗೆ ಯೋಗ್ಯರಾದವರನ್ನ ಹೊರಗೆ ಕರಕೊಂಡು ಬಾ. ಅದೇನು ಸೃಷ್ಟಿಗೆ ಯೋಗ್ಯರು ಯೋಗ್ಯರಲ್ಲದವರು ಇದ್ದಾರಾ ಅಂದ್ರೆ, ಇನ್ನ ಈಗಲೇ ಬರಲಿಕ್ಕೆ ಯೋಗ್ಯರಲ್ಲ, ಇನ್ನ ಮಲಗಿರಬೇಕು, ಪಕ್ವ ಆಗಬೇಕು. ಅವರಲ್ಲಿ ಅವರ ಲಿಂಗ ದೇಹ ಅಲ್ಲಿರುವ ಕರ್ಮ ಬೀಜ ಪಕ್ವ ಆಗಿ ಟಿಸಿ ನೊಡಿಲಿಕ್ಕೆ ಸಿದ್ಧ ಆಗಬೇಕು, ಆಗಲೇ ಭಗವಂತ ತರ್ತಾನೆ, ಇಲ್ಲದಿದ್ದರೆ ತರೋದೇ ಇಲ್ಲ, ಹಾಗೆ ಮಲಗಿಸ್ತಾನೆ ಅವರನ್ನ. ಅದೇ ರೀತಿಯಲ್ಲಿ ಸ್ತೋತ್ರ ಮಾಡಿದಾಗ ಇಲ್ಲಿ ಒಂದು ವಿಷಯ ಹೇಳ್ತಾರೆ. ಭಗವಂತ ಆಕೆಯ ಸ್ತೋತ್ರವನ್ನ ಕೇಳಿ ಸೃಷ್ಟಿ ಮಾಡಬೇಕು ಅಂದುಕೊಂಡ, ತನ್ನ ಹೊಟ್ಟೆ ಒಳಗೆ ನೋಡಿದ. ಈ ಶಬ್ದ ಬರುತ್ತೆ ಎಲ್ಲಾ ಕಡೆ. ನಮಗನ್ಸುತ್ತೆ ದೇವರು ಯಾಕೆ ನೋಡಬೇಕು, ನಾವಾದ್ರೆ ಮನೆಯಲ್ಲಿ ಏನಿಟ್ಟಿದೀವೋ ಗೊತ್ತಿಲ್ಲ, ಇವಾಗ ಇಟ್ಟಿದ್ದು ನಾಳೆ ಗೊತ್ತಿರಲ್ಲ, ಅದರಿಂದ ಏನಿದೆ ಅಂತ ಮತ್ತೆ ನೋಡ್ತೇವೆ. ದೇವರಿಗಂತಹ ಪರಿಸ್ಥಿತಿ ಇಲ್ಲ, ಸರ್ವಜ್ಞ, ತನ್ನ ಹೊಟ್ಟೆಯಲ್ಲಿ ಯಾವ್ಯಾವ ಕಂಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲ ಗೊತ್ತಾತನಿಗೆ. ಮತ್ತೆ ನೋಡೋದು ಯಾಕೆ ಅಂದರೆ ಆ ನೋಟದಲ್ಲಿ ಅರ್ಥವನ್ನು ಹೇಳುತ್ತಾರೆ ಅರಣ್ಯಕಾಚಾರ. ದೇವರು ಒಂದು ಸಲ ಒಳಗೆ ನೋಡಿದ ಕೂಡಲೇ ಪ್ರಾಪ್ತ ಲಿಂಗಭಂಗಾಹ ಧಾನಂಗತಾಹ ಭವಂತಿ. ಮೊದಲೇ ಲಿಂಗಭಂಗ ಆಗಿ ಮೋಕ್ಷದಲ್ಲಿದ್ದವರು ಹೇಗೆ ಮಲಗಿರ್ತಾರಲ್ಲ, ನಿನ್ನ ದೇವರು ನೋಡಿದ ಕೂಡಲೇ ಎಲ್ಲರೂ ಎದ್ದು ಕೂತು ದೇವರ ಧ್ಯಾನ ಮಾಡಲಿಕ್ಕೆ ಶುರು ಮಾಡುತ್ತಾರಂತೆ. ಇದು ದೇವರ ನೋಟದ ಪರಿಣಾಮ. ಯಾರಾದರೆ ಸೃಷ್ಟಿಗೆ ಬರಬೇಕೋ, ಲಿಂಗ ದೇಹ ಪಕ್ವ ಆಗಿದೋ, ಅವರಲ್ಲಿ ಚರಣವರಣ ಶುರುವಾಗುತ್ತೆ, ಭಗವಂತ ಶುರು ಮಾಡಿಸ್ತಾನೆ. ಯಾರಿಗಿನ್ನ ಪಕ್ವ ಆಗಲಿಲ್ಲವೋ ಇನ್ನ ಒಳ್ಳೆ ನಿದ್ದೆಗೆ ಹೋಗ್ತಾರೆ. ಒಂದು ನೋಟದಿಂದ ಮೂವರಿಗೂ ಮೂರು ಕೊಟ್ಟ, ಇದು ದೇವರ ನೋಟದ ತಾತ್ಪರ್ಯ, ಅದ್ಭುತವಾದ್ದು. ಸರಿ, ಯಾರ್ಯಾರು ಬರಬೇಕೋ ಅವರನ್ನೆಲ್ಲವೂ ಸೃಷ್ಟಿಗೆ ಕರ್ಕೊಂಡು ಬರ್ತಾ ಇದ್ದಾನೆ. ಅದರಲ್ಲಿ ಮೊದಲು ತಂದದ್ದು ಯಾರನ್ನ ಅಂದರೆ ಭಗವಂತ ತನ್ನನ್ನೇ ತಂದ ಸೃಷ್ಟಿಗೆ, ತನ್ನ ರೂಪಗಳನ್ನೇ, ಅವತಾರ ರೂಪಗಳನ್ನೇ ಸ್ವೀಕಾರ ಮಾಡಿದ. ನಾರಾಯಣನಿಂದ ಹೊರಟು ಬಂದದ್ದೇ ಶುದ್ಧ ಸೃಷ್ಟಿ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ನಾಲ್ಕು ರೂಪಗಳು ಹೊರಬಂದವು. ಅಲ್ಲಿಂದ ವಿಶೇಷವಾಗಿ ಭಗವಂತನ ಅನೇಕ ಅವತಾರ ರೂಪಗಳು ಹೊರಬಂದವು. ಹೇಗೆ? ದೀಪದಿಂ ದೀಪಗಳು ಪರಮಟ್ಟ ತೆರದಿ, ವಿಕಾರವಿಲ್ಲದ ದೇವರ ಹುಟ್ಟು. ಆದ್ದರಿಂದ ದೇವರ ಈ ರೂಪಗಳ ಸೃಷ್ಟಿಗೆ ಶುದ್ಧ ಸೃಷ್ಟಿ ಅಂತ ಕರೀತಾರೆ. ನಂತರ ಭಗವಂತ ತತ್ವಾಭಿಮಾನಿಗಳನ್ನ, ತತ್ವಗಳನ್ನ ಸೃಷ್ಟಿ ಮಾಡಿದ, ಅಂದ್ರೆ ಹೊರ ತೆಗೆದ. ತತ್ವಾಭಿಮಾನಿಗಳಿಗೆ ಅವರವರಿಗೆ ಶರೀರಗಳನ್ನ ಕೊಟ್ಟ, ಹೇಳಿದ ನೀವೆಲ್ಲ ಬ್ರಹ್ಮಾಂಡವನ್ನ ಕಟ್ಟಿ. ಅವರಂದ್ರು ನತಾತ್ಮತೆಯ ದೇವ ಪದಾರವೆಂದ, ನಿನ್ನ ಪಾದಾರವೆಂದ ಕ್ರಮಸ್ಕಾರ ಮಾಡುತ್ತೇವೆ ಹರಿಯೇ, ನಮಗೆ ಸ್ವಯಂ ಶಕ್ತಿ ಇಲ್ಲ, ಪ್ರಯತ್ನ ಮಾಡಿ, ನಿಮ್ ಪ್ರಯತ್ನ ನೀವು ಮಾಡಿ, ನಾನು ಅನುಗ್ರಹ ಮಾಡುತ್ತೇನೆ ಅಂದಿಲ್ಲ. ಅವರಂದ್ರು ನಮ್ ಪ್ರಯತ್ನವೂ ನಮಗಾಗಲ್ಲ, ಪ್ರಯತ್ನದಲ್ಲಿ ಪ್ರಯತ್ನ ನಾಮಕ ನೀನೇ ಇದ್ದು ಮಾಡಿಸಬೇಕು. ಜೀವರಲ್ಲಿ ಜ್ಞಾನ, ಇಚ್ಛಾ, ಪ್ರಯತ್ನ ಅಂತ ಮೂರು ಧರ್ಮಗಳಿವೆ, ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ಭಗವಂತ ಅವರಲ್ಲಿ ತನ್ನ ಜ್ಞಾನ, ತನ್ನ ಇಚ್ಛಾ, ತನ್ನ ಕ್ರಿಯಾ ಅಂದ್ರೆ ಪ್ರಯತ್ನಗಳನ್ನಿಟ್ಟು ಸ್ವಪ್ರಯತ್ನೈಹಿ ಜೀವ ಪ್ರಯತ್ನಾನೆ, ಜೀವರ ಪ್ರಯತ್ನಗಳನ್ನು ಮಾಡಿಸಿದ ಅಂದ್ರೆ ಅವರೊಳಗಿದ್ದು ಪ್ರೇರಣೆ ಮಾಡಿದ. ಯಾವ ರೂಪದಿಂದ? ಪುರುಷ ರೂಪದಿಂದ. ಅದಕ್ಕೆ ಆ ಭಗವಂತ ಮಾಡಿಸಿದ ಪ್ರಯತ್ನಕ್ಕೆ ಪುರುಷ ಪ್ರಯತ್ನ ಅಂತ ಅರ್ಥ. ನಮ್ಮೊಳಗೆ ಪುರುಷ ನಾಮಕ ಭಗವಂತ ನಿಂತು ನಮ್ಮಿಂದ ಮಾಡಿಸುವ ಯತ್ನಕ್ಕೆ ಪುರುಷ ಪ್ರಯತ್ನ ಅಂತ ಹೆಸರು. ಅದನ್ನು ಅಪಾರ್ಥ ಮಾಡಿಕೊಂಡು ನಾವು ಚೂರು ಮಾಡಬೇಕು ಪುರುಷ ಪ್ರಯತ್ನ ಅಂತ. ನಾವು ಮಾಡೋ ಪ್ರಯತ್ನ ದೇವರಿಲ್ಲದೇನೆ ನಾವು ಮಾಡುವ ಪ್ರಯತ್ನಕ್ಕೆ ಪುರುಷ ಪ್ರಯತ್ನ ಅಂತ ಇಟ್ಟುಕೊಂಡು ನಾವು ಮಾಡಲಿಕ್ಕೆ ಹೋಗ್ತೇವೆ, ಏನೂ ಆಗಲ್ಲ, ಸ್ವಾಮಿಯೇ ಮಾಡಿಸುವುದು. ಅಲ್ಲಿ ಹೇಳುತ್ತಾರೆ ಅವರಲ್ಲಿ ನಿಂತು ಬ್ರಹ್ಮಾಂಡ ಕಟ್ಟಿಸಿದ. ಬ್ರಹ್ಮಾಂಡದೊಳಗೆ ಸಾವಿರ ವರ್ಷಗಳ ಕಾಲ ಮಲಗಿದ. ಪಕ್ಕಳಿಂದ ಯಾಕಪ್ಪ ಸಾವಿರ ವರ್ಷಗಳ ಕಾಲ ಮಲಗಿದ ಅಂದ್ರೆ ನೀರನ್ನಿಟ್ಟ, ನೀರಿನಿಂದ ಇಡೀ ಬ್ರಹ್ಮಾಂಡವನ್ನ ತೋರಿಸಿದ, ಚೆನ್ನಾಗಿ ಗಟ್ಟಿ ಮಾಡಿದ, ಕ್ಯೂರಿಂಗ್ ಮಾಡಿದ ಪಾಪ. ನಂತರ ತನ್ನ ಹೊಕ್ಕಳಿಂದ ಕಮಲವನ್ನ ಸೃಷ್ಟಿ ಮಾಡಿದ, ಹದಿನಾಲ್ಕು ದಳಗಳಿರುವ ಕಮಲ ಸೃಷ್ಟಿ ಮಾಡಿದ. ಆ ಹದಿನಾಲ್ಕು ದಳಗಳಲ್ಲಿ ಏನೇನಿತ್ತು ಅಂದರೆ ಒಂದೊಂದು ಲೋಕಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಮುಡಿಸರಕು ಅಲ್ಲಿತ್ತು, ರಾ ಮೆಟೀರಿಯಲ್ ಎಲ್ಲ ಅದರಲ್ಲಿ ತುಂಬಿದ್ದ. ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ. ಬ್ರಹ್ಮ ದೇವರು ತಾವು ಬಂದ ಕೂಡಲೇ ನೋಡುತ್ತಾರೆ, ಯಾರು ನನಗೆ ಹುಟ್ಟು ಕೊಟ್ಟದ್ದು ಅಂತ ನೋಡಿದ್ರು ಯಾರೂ ಕಾಣಲಿಲ್ಲ. ಕಮಲದಲ್ಲಿ, ನೀರಿನಲ್ಲಿ, ನಾಳದಲ್ಲಿ ಸುತ್ತು ಹುಡುಕಿದ್ರು ಹುಡುಕಿದ್ರು ಹುಡುಕಿದ್ರು, ಎಷ್ಟು ಹೆಚ್ಚಿಲ್ಲ, ನೂರು ವರ್ಷಗಳ ಕಾಲ ಹುಡುಕಿದ್ರು, ನೂರು ವರ್ಷ ಹುಡುಕಿದ್ರಂತೆ. ನೂರು ವರ್ಷ ಹುಡುಕಿದ್ರು ಯಾರು ಸಿಗ್ಲಿಲ್ಲ. ಅವಾಗ ಇದು ಹುಡುಕಿದ್ರೆ ಸಿಗುವ ವಸ್ತು ಅಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ತಾನಾಗಿ ಕಾಣಬೇಕು, ಒಬ್ಬರು ಹುಡುಕಿದ್ರೆ ಸಿಗೋನಲ್ಲ. ಅದಕ್ಕೆ ಕಮಲದ ಮಧ್ಯೆ ಕೂತರು, ಹುಟ್ಟು ಕೊಟ್ಟವನಿಗಾಗಿ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಗ ಶಬ್ದ ಕೇಳಿಸ್ತು, ಷೋಡಶಕಂ ಷೋಡಶಂ ಏಕವಿಂಶಂ ಅಂತ, ಹದಿನಾರು ಇಪ್ಪತ್ತೊಂದು ವರ್ಣಗಳಲ್ಲಿ. ಯಾವುದು ಅಂದರೆ ಪ ಚಟ ತ ಪ ದಲ್ಲಿ ಸಕಾರ ಹದಿನಾರನೆಯದು, ಪ ಅಂಬಳು ಇಪ್ಪತ್ತೊಂದನೆಯದು, ಲೆಕ್ಕ ಮಾಡಿ ನೋಡಬೇಕಾದ್ರೆ ಹದಿನಾರು ಇಪ್ಪತ್ತೊಂದು ಸರಿ ತಪ ಅಂತ. ಎರಡು ಸಲ ಹೇಳಿದ್ರಂತೆ. ಯಾಕಪ್ಪ ಎರಡು ಸಲ? ಒಂದೇ ಅರ್ಥ ತಪ ಅಂದ್ರೆ ಅರ್ಥ, ಬ್ರಹ್ಮದೇವರ ಅರ್ಥ ಆಗಲೇನು, ಅರ್ಥ ಆಗುತ್ತೆ. ಎರಡು ಸಲ ಹೇಳಿದ್ದೆ ಯಾಕೆ ಅಂದ್ರೆ ಎರಡರ್ಥ ಇತ್ತು ಅದರಲ್ಲಿ. ಮೊದಲನೇ ಅರ್ಥ ತಪ ಅಂದರೆ ನೀನು ಮಾಡಿದ್ದು ಸಾಕಾಗಿಲ್ಲ ಅಂತ. ಎರಡನೇ ಅರ್ಥ ತಪಸ್ಸು ನಿನಗೆ ಬರಬೇಕಾದರೆ ಸುಮ್ಮನೆ ಬರಲ್ಲ, ತಪೋ ಬ್ರಹ್ಮ ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ಕೊಟ್ಟರು. ಏನರ್ಥ ಅಂದರೆ ನಿನ್ನ ಬಿಂಬ ರೂಪ ಏನಿದೆ ಅದರೊಳಗೆ ತಪೋನಾಮಕ ನನ್ನ ಮೂರ್ತಿ ನಿಂತಿದೆ, ಅದರ ಕುರಿತು ಚಿಂತನೆ ಮಾಡಿದರೆ ಅದು ಪ್ರಕಟ ಆಗುತ್ತೆ, ಆವಾಗ ನಿನ್ನಲ್ಲಿ ತಪಸ್ಸು ಬರುತ್ತೆ. ತಪೋನಾಮಕನಾದ ಭಗವಂತನ ಚಿಂತನೆಯಿಂದ ನಮ್ಮಲ್ಲಿ ತಪಸ್ಸು ಬರುತ್ತೆ, ಭಕ್ತಿ ನಾಮಕನಾದ ಭಗವಂತನ ಚಿಂತನೆಯಿಂದ ನಮ್ಮಲ್ಲಿ ಭಕ್ತಿ ಬರುತ್ತೆ, ಇಲ್ಲದಿದ್ರೆ ಬರಲ್ಲ. ದೇವರು ಕೊಟ್ಟರೆ ಬರುತ್ತೆ, ಇಲ್ಲದಿರಲಿಲ್ಲ. ಇದನ್ನ ಬಿಂಬಕ್ರಿಯಾ ಅಂತ ಹೇಳ್ತಾರೆ. ಇದನ್ನು ಆಚಾರ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ತಪೋನಾಮಕನಾದ ಭಗವಂತನ ಚಿಂತನೆಯನ್ನ ಮಾಡು ಅಂತ ದೇವರು ಹೇಳಿದಾಗ, ತಪೋನಾಮಕನಾದ ಭಗವಂತನ ಚಿಂತನೆ ಮಾಡಿದಾಗ ತಪಸ್ಸು ಬಂತು. ಅದಕ್ಕೆ ದೇವರು ಮೆಚ್ಚಿ ಪ್ರತ್ಯಕ್ಷ ಆಗಿ ತನ್ನ ವಿರಾಟ್ ರೂಪವನ್ನು ದರ್ಶನ ಮಾಡಿಸಿಕೊಡ್ತಾರೆ. ಕೊಟ್ಟು ಇದನ್ನು ಮತ್ತು ಚಿಂತನೆ ಮಾಡು ಅಂತ ಹೇಳುತ್ತಾರೆ. ಆ ಚಿಂತನೆ ಮಾಡಿದ್ದಕ್ಕೆ ಆತ್ಮಯೋನಿಹಿ ನಷ್ಟಾಂ ಸ್ಮೃತಿಂ ಪ್ರತ್ಯವರುಕ್ಷ ತುಷ್ಯನ್, ಆ ಸೃಷ್ಟಿ ಮಾಡಲಿಕ್ಕೆ ಬೇಕಾದ ಜ್ಞಾನವನ್ನೆಲ್ಲ ತಿರುಗಿ ಪಡ್ಕೊಂಡ್ರಂತೆ ಅವರು ಆ ರೂಪದ ಧಾರಣೆಯಿಂದ, ವಿರಾಟ್ ರೂಪದ ಧಾರಣೆಯಿಂದ ಅಂತಾರೆ. ಅದರಿಂದ ಅಂತ ಜ್ಞಾನ ಪಡ್ಕೊಂಡ ಮೇಲೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಮೊದಲು ಏನು ಸೃಷ್ಟಿ ಮಾಡಿದ್ರು ಅಂದ್ರೆ ಕಾಲ, ಮನಸ್ಸು, ಕಾಮ, ಕ್ರೋಧ, ರತಿ, ಈ ಭಾವಗಳು ಅಂದ್ರೆ ಅಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡುತ್ತಾ ಬರ್ತಾ ಇದ್ದಾರೆ. ಬ್ರಹ್ಮಾಂಡದೊಳಗೆ ತತ್ವಾಭಿಮಾನಿಗಳನ್ನು ಸೃಷ್ಟಿ ಮಾಡಿದರು. ನಂತರ ವಿಶೇಷವಾಗಿ ಸನತ್ ಕುಮಾರಾದಿಗಳನ್ನು ಸೃಷ್ಟಿ ಮಾಡುತ್ತಾ ಇದ್ದಾರೆ, ಪ್ರಜಾಪತಿಗಳನ್ನು ಸೃಷ್ಟಿ ಮಾಡುತ್ತಾ ಇದ್ದಾರೆ. ಸನತ್ ಕುಮಾರನ್ನು ಸೃಷ್ಟಿ ಮಾಡಿದ ಕೂಡಲೇ ಸನತ್ ಕುಮಾರಾದಿಗಳು ಹೇಳಿದರು, ನಾವು ಸೃಷ್ಟಿ ಮಾಡಲಿಕ್ಕೆ ಬಂದವರಲ್ಲ, ವಂಶ ಬೆಳೆಸಲ್ಲ, ತಪಸ್ಸಿಗೆ ಬಂದವರು, ಸನ್ಯಾಸ ಧರ್ಮ ಪ್ರಚಾರಕರು ನಾವು ಅಂದರು. ಸರಿ, ಅವರು ಹಾಗೆ ಹೇಳಿದ ಮೇಲೆ ಸಿಟ್ಟು ಬಂದಂತೆ ಮುಖ ಇಟ್ಟರು, ಕೊಬ್ಬು ಗಂಟು ಹಾಕಿದ್ರು, ಸಿಟ್ಟಿಲ್ಲ ರುದ್ರ ಬ್ರಹ್ಮದೇವರಿಗೆ. ಯಾರಾದರೂ ಅಯ್ಯೋ ಸನಕ ಸನಂದನಾದಿಗಳು ನಾವು ಮದುವೆ ಮಾಡಿಕೊಳ್ಳಲ್ಲ ಅಂದ ಕೂಡಲೇ ಬ್ರಹ್ಮದೇವರು ಸಿಟ್ಟು ಬಂತು, ಸಿಟ್ಟು ಬಂದದಕ್ಕೆ ಉಬ್ಬು ಗಂಟು ಹಾಕಿದ್ರು, ಇದೆಯಲ್ಲ ಕೇಳಿದ್ದು. ಬ್ರಹ್ಮದೇವರು ಸಿಟ್ಟು ಬಂತು, ಸಿಟ್ಟು ಬಂದದಕ್ಕೆ ಉಬ್ಬು ಗಂಟು ಹಾಕಿದ್ರು, ಅದಕ್ಕೆ ಸಿಟ್ಟಿನ ಅಭಿಮಾನಿ ರುದ್ರದೇವರು ಬಂದ್ರು. ಸಾಕು ಅನ್ನ ಒಂದು ಸಲ ಹಾಗೆ ನಾವು ತಿಳ್ಕೊಂಡ್ಬಿಟ್ರೆ ಪೂರ್ಣ ನಾವು ಭಾಗವತ ಕೇಳಿದ್ದೆಲ್ಲ ಕೃಷ್ಣಾರ್ಪಣೆ ಆಗುತ್ತೆ. ಭಾಗವತ ಕೇಳಿ ಉದ್ಧಾರ ಆಗದಿದ್ರೆ ಅಡ್ಡಿಲ್ಲ, ಹಾಳಾಗದಿದ್ರೆ ಸಾಕು. ಹಾಗಾದ್ರೆ ಏನು ಅಂದರೆ ಬ್ರಹ್ಮದೇವರಲ್ಲಿ ಸಿಟ್ಟು ಬರಲಿಕ್ಕೆ ಕಾರಣವಾದ ತಮೋ ಗುಣ ಇಲ್ಲ. ಎಷ್ಟು ಕಡಿಮೆ ಇದೆ ಅಂದ್ರೆ ಸಿಟ್ಟು ಬರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಡಿಮೆ. ಎಷ್ಟು ಅಂದ್ರೆ ಸೂರ್ಯನ ಪ್ರಕಾಶದಲ್ಲಿ ಇನನ ತೇಜದೊಳು ಎಳೆಬತ್ತಿಯಲಿ ಮಿಣಿಮಿಣಿ ಗುಟ್ಟುವ ದೀಪವ ರಚಿಸಲು ಜನರ ಕಂಗಳಿಗೆ ಕಾಣಿಸಲು ಕಾಣಿಸಿದರೂ ಅದು ಪ್ರಯೋಜನಕ್ಕೆ ಬಾರದು, ಸುಮ್ಮನೆ ನಾಮಕ್ಕೆ ಉಂಟು ಅಕಾರ್ಯವಾಗಿ. ಅದು ಬ್ರಹ್ಮದೇವರಲ್ಲಿ ತಮೋಗುಣದ ವ್ಯಾಪಾರ, ಏನು ಕೆಲಸ ಮಾಡಲ್ಲ. ಅಂಥವರಿಗೆ ತಮೋಗುಣದ ವ್ಯಾಪಾರವಾದ ಸಿಟ್ಟು ಬರುತ್ತೋ? ಬರಲಿಲ್ಲ. ನೋಡಿದರಂತೆ ಸಿಟ್ಟಿಗೆ ಅಭಿಮಾನಿ ಬರಲಿ ಅಂತ ಉಬ್ಬು ಗಂಟು ಹಾಕಿದ್ರು. ಹೊರಗೆ ಬಂದರು ರುದ್ರದೇವರು. ಬಂದವರೇ, ನನಗೆ ಹೆಸರು ಬೇಕು, ಹೆಂಡತಿ ಬೇಕು, ಸ್ಥಾನ ಬೇಕು ಅಂತ ಹತ್ತರು ಹೇಳಿದ್ದೆ. ನಿಮಗೆಲ್ಲ ಪರಿಚಯ ಇದೆ, ಭಾಗವತ ಕಾಲಕ್ಕೆ ಹೇಳಿದ್ದೆ, ಮತ್ತು ಹೇಳಲ್ಲ. ಸರಿ, ಎಲ್ಲ ಕೊಟ್ಟರು, ಅವರು ಬೇಕಾಗಿದ್ದೆಲ್ಲ ಕೊಟ್ಟರು. ಕೊಟ್ಟ ಮೇಲೆ ಪುನಃ ಸೃಷ್ಟಿ ಮಾಡಿದರು. ಏನು ನಾನಾ ರೀತಿಯಾದ ಭೂತಗಣಗಳನ್ನ, ವಿಶಾಚ ಗಣಗಳನ್ನು ಸೃಷ್ಟಿ ಮಾಡಿದರೆ ಎಲ್ಲ ಬ್ರಹ್ಮದೇವರು ಮಾಡಿದ ಸೃಷ್ಟಿಯನ್ನೇ ತಿನ್ಲಿಕ್ಕೆ ಶುರು ಮಾಡಿದವು. ಅಲಂ ಈ ದೃಶ್ಯ ಪ್ರಜಾಭಿ, ಇಂತಹ ಪ್ರಜಾಸೃಷ್ಟಿ ಬೇಡಯ್ಯ ಸಾಕು. ಹೇಳ್ತಾರೆ ದಹಂತೀವಿ ಮಯಾ ಸಹ, ನನ್ನನ್ನು ಸುಟ್ಟು ಬಿಡ್ತಾ ಇವೆ ಬೇಡಪ್ಪ ಅಂದ್ಬಿಟ್ರಂತೆ. ಸರಿ, ಅದಕ್ಕಾಗಿ ಕಾದಿದ್ದೆ ನಾನು, ತಪಸ್ಸಿಗೆ ಹೋಗ್ತೇನೆ ಅಂತ ಹೊರಟರು ರುದ್ರದೇವರು. ನಂತರ ಬ್ರಹ್ಮದೇವರು ವಿಶೇಷವಾಗಿ ಹೇಳುತ್ತಾರೆ, ತನ್ನ ಶರೀರವನ್ನ ಎರಡು ಭಾಗವನ್ನಾಗಿ ಮಾಡಿ ಸ್ವಯಂಭೂ ಮನುಗಳು ಶತರೂಪಾದೇವಿ ಇಬ್ಬರನ್ನು ಹುಟ್ಟು ಕೊಡ್ತಾ ಇದ್ದಾರೆ. ಅವರಿಂದಲೇ ವಿಶೇಷವಾಗಿ ಎಲ್ಲ ಸೃಷ್ಟಿ ಪ್ರಾರಂಭ ಆಯಿತು ಅಂತ ಹೇಳುತ್ತಾರೆ. ಆ ಸ್ವಯಂಭೂ ಮನುಗಳಿಗೆ ಹೇಳುತ್ತಾರೆ, ಆಯುಷ್ಮಾನ್ ಕೀರ್ತಿಮಾನ್ ಧನ್ಯ ಪ್ರಜಾವಾನ್ ಸುತವಾನ್ ಸದಾ. ಆದಿಸರ್ಗಂ ವೇದತ್ರಯಂ ಯಥೇಷ್ಟಾಂ ಗತಿಮಾತ್ಮಯಾತ್ ಹೇಳ್ತಾರೆ. ಇದು ಆದಿಸರ್ಗ ಅಂತ ಹೇಳ್ತಾರೆ. ಇದನ್ನ ಯಾರು ಚೆನ್ನಾಗಿ ನಿತ್ಯವೂ ಚಿಂತನೆ ಮಾಡುತ್ತಾರೋ ಆಯುಷ್ಯ ಬೆಳೆಯುತ್ತೆ, ಕೀರ್ತಿ ಬೆಳೆಯುತ್ತೆ, ಧನ ಬೆಳೆಯುತ್ತೆ, ಅಷ್ಟೇ ಅಲ್ಲ ಪ್ರಜೆಗಳು ಅಂದ್ರೆ ಅವರ ಸಂತತಿ ಬೆಳೆಯುತ್ತೆ. ಯಥೇಷ್ಟಾಂ ಗತಿಮಾತ್ಮಯಾತ್ ಒಳ್ಳೆ ಸದ್ಗತಿಯನ್ನ ಪಡೆಯುತ್ತಾರೆ ಅಂತ ತಿಳಿಸಿಬಿಟ್ರು. ಇನ್ನ ಸ್ವಯಂಭೂ ಮನುಗಳ ವರ್ಣನವನ್ನ ವಂಶದ ವರ್ಣನೆ ಮಾಡುತ್ತಾ ಇದ್ದಾರೆ. ಸ್ವಯಂಭುವ ಮನುವಿನ ಅಧಿಕಾರ ಅವಧಿ ಎಷ್ಟು ಅಂದ್ರೆ 21 ಚತುರ್ಯುಗಗಳ ಕಾಲ. 4 ಯುಗಗಳು ಸೇರಿದ್ರೆ 1 ಚತುರ್ಯುಗ ಅಂತಾದ್ರು 21 ಮುಗಿಯಬೇಕು. ಅಷ್ಟಾದರೆ 1 ಮನ್ವಂತರ ಅಂತ ಹೆಸರು ಅದಕ್ಕೆ ಹೇಳ್ತಾ ಇದ್ದಾರೆ. ಶತರೂಪದಲ್ಲಿ ಪ್ರಿಯವ್ರತ ಉತ್ತಾನಪಾದ ಅಂತ 2 ಮಕ್ಕಳು ಬರ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಿಯವ್ರತ ರಾಜನಿಗೆ ಮಕ್ಕಳ ಅತ್ತ ಬಂದ್ರು ಅಂತ ಹೇಳ್ತಾರೆ. ಪ್ರಿಯವ್ರತ ರಾಜರ ಚರಿತ್ರೆಯನ್ನು ಹೇಳುತ್ತಾರೆ. ಭಗವಂತನನ್ನೇ ಚಿಂತನೆ ಮಾಡತಕ್ಕಂತಹ ಮಹಾನುಭಾವರು ನಾರದರ ಉಪದೇಶದಿಂದ ಸರ್ವತ್ರ ಭಗವಂತನನ್ನೇ ನೋಡುತ್ತಾ ಎಲ್ಲರಲ್ಲಿ ತಮ್ಮಲ್ಲಿ ನಡೆಯುವ ಎಲ್ಲಾ ಕ್ರಿಯೆಗಳನ್ನ ಬಿಂಬಕ್ರಿಯೆಗಳನ್ನ ಭಗವಂತನಿಗೆ ಅರ್ಪಣೆ ಮಾಡುತ್ತಾ ಬರತಕ್ಕಂತಹ ಮಹಾಜ್ಞಾನಿಗಳವರು ಹೇಳುತ್ತಾರೆ. ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾಕಲಾಪ ಅಂತ ಹೇಳುತ್ತಾರೆ. ಅಂತಹ ಮಹಾನುಭಾವರು ಅವರು ಬ್ರಹ್ಮದೇವರ ಅಪ್ಪಣೆಯಂತೆ ಮದುವೆ ಆಗಿ ತಮ್ಮ ವಂಶವನ್ನು ತಾವು ಬೆಳೆಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಮತ್ತು ಹೇಳುತ್ತಾರೆ ಉತ್ತಾನಪಾದ ರಾಜನ ಚರಿತ್ರೆ. ಆತನಿಗೂ ಕೂಡ 2 ಹೆಂಡತಿಯರು ಸುರುಚಿ ಸುನೀತಿ ಅಂತ. ಸುರುಚಿಯಲ್ಲಿ ಬಂದವನೇ ಉತ್ತಮ, ಸುನೀತಿಯಲ್ಲಿ ಬಂದವನೇ ಧ್ರುವ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಹೇಳ್ತಾ ಇದ್ದಾರೆ ಈ ಧ್ರುವನಿಗೆ ಇಷ್ಟು ಇಲ್ಲಿ ಕಥಾ ಧ್ರುವರಾಜರ ಕಥಾ ಹೇಳ್ತಾ ಇಲ್ಲ, ಅದು ಭಾಗವತಲ್ಲಿ ಹೇಳಿದ್ರು. ಇಲ್ಲಿ ಧ್ರುವರಾಜರ ಕಥಾ ಬರ್ತಾ ಇಲ್ಲ, ಅವರ ವಂಶವನ್ನ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಧ್ರುವನ ಮಗ ಕೀರ್ತಿಮಂತ ಶಿವ ಅಯಸ್ಪತಿ ಅಂತ ಧ್ರುವರಾಜರ ಮಕ್ಕಳು. ಇದು ಭಾಗವತದಲ್ಲಿ ಬರಲು ನನಗೆ ಇದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಧ್ರುವರಾದರು ಎಷ್ಟು ಕಾಲ ತಪಸ್ಸು ಮಾಡಿದ್ದು? 6 ತಿಂಗಳು ಅಂತ ನಮಗೆ ಗೊತ್ತು ಭಾಗವತದಲ್ಲಿ ಅಲ್ವಾ. 6 ತಿಂಗಳು ಮಾಡಿದ್ದು ಅಂತ. ಆ 6 ತಿಂಗಳಲ್ಲದೆ ಹೇಳ್ತಾ ಇದ್ದಾರೆ 3000 ದಿವ್ಯ ವರ್ಷಗಳು, ದೇವತಾ ಮಾನದಿಂದ 3000 ವರ್ಷಗಳ ಕಾಲ ನಾರಾಯಣ ತಪಸ್ಸನ್ನ ಮತ್ತು ಮಾಡಿದರವರು ಭಗವಂತನ ಸನ್ನಿಧಾನವನ್ನು ಪಡೆಯಲಿಕ್ಕೆ ಅಂತ ಇಲ್ಲಿ ವಿಶೇಷವನ್ನ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಧ್ರುವರಾಜರಿಗೆ ಒಬ್ಬ ಹೆಂಡತಿ ಶಂಭೂ ಅಂತ ಹೆಸರು ನೋಡಿ, ಶಂಭು ಅಂತ ಹೆಂಡತಿಯ ಹೆಸರು. ಆಕೆಯಲ್ಲಿ ಸುಲಿಪ್ತಿ ಭವ್ಯ ಅಂತ 2 ಮಕ್ಕಳು ಬರ್ತಾ ಇದ್ದಾರೆ. ಇನ್ನ ಸೃಷ್ಟಿ ಎಂಬ ಆ ಧ್ರುವರಾಜರ ಮಕ್ಕಳಲ್ಲಿ ಸುಚ್ಛಾಯ ಎಂಬ ಪತ್ನಿ ಸೃಷ್ಟಿಗೆ, ರಿಪು ರಿಪುಂಜಯ ಪುಣ್ಯ ವೃಕಲ ವೃಕತೇಜಸ ಎಂಬ 5 ಜನ ಮಕ್ಕಳು ಬರ್ತಾ ಇದ್ದಾರೆ. ಇನ್ನ ಅದರಲ್ಲಿ ರಿಪು ಎಂಬವ ಆತನ ಹೆಂಡತಿ ಹೆಸರು ಬೃಹತಿ ಅಂತ ಕೇಳಿ ಸಾಧ್ಯ ಆದರೆ ತಲೆಯಲ್ಲಿ ಇಟ್ಟುಕೊಳ್ಳಿ, ನಿಲ್ಲದಿದ್ರೆ ಚಿಂತೆ ಮಾಡಬೇಡಿ, ಕೇಳಿದರೆ ಸಾಕಷ್ಟು ಪುಣ್ಯ ಬರುತ್ತೆ, ಶ್ರದ್ಧೆಯಿಂದ ಕೇಳಿಬಿಡಿ. ಕೇಳುವಾಗ ಇದು ಅವರ ಕಥೆಯಲ್ಲ, ಆ ಹೆಸರಿನ ದೇವರ ಕಥಾ ಅಂತ ನೆನಪಿರುತ್ತ. ಯಾಕಂದ್ರೆ ನಾನು ಹೇಳಲಿಕ್ಕೆ ಮೊದಲು ಬಡಿಸಲಿಕ್ಕೆ ಮೊದಲು ಹೇಳಿಬಿಡ್ಬೇಕಲ್ಲ, ನಾವು ಸ್ವಲ್ಪ ಬೆಲ್ಲ ತಿನ್ನುವವರು ಜಾಸ್ತಿ ಅಂತ ಹೇಳೋರು ಹೇಳಿಬಿಡ್ತಾರೆ, ಇಲ್ಲ ನಾವು ಖಾರ ತಿನ್ನುವವರು ಅಂತ ಹೇಳೇ ಬಿಡುತ್ತಾರೆ, ಇಲ್ಲಾಂಗಿದ್ರೆ ಗೊತ್ತಿರೋದು ಬಾಯಲ್ಲಿ ಇಟ್ಕೊಂಡ್ರೆ ಕಷ್ಟ. ಅದಕ್ಕೆ ಮುಂದೆ ಹೇಳ್ತಾ ಇದ್ದಾರೆ ಆ ರಿಪು ಬೃಹತಿ ಎಂಬ ಪತ್ನಿಯಲ್ಲಿ ಚಾಕ್ಷುಷ ಎಂಬ ಮಗನನ್ನು ಪಡೀತಾ ಇದ್ದಾರೆ. ಚಾಕ್ಷುಷ ಪುಷ್ಕರಣಿ ಎಂಬ ಹೆಂಡತಿಯಲ್ಲಿ ಮನು ಎಂಬ ಮಗನನ್ನ ಪಡೀತಾ ಇದ್ದಾರೆ. ಈ ಮನು ಹೇಳ್ತಾ ಇದ್ದಾರೆ ನಡ್ವಲ ಎಂಬ ಹೆಂಡತಿಯಲ್ಲಿ ಊರು ಪುರು ಶತಜುಮ್ನ ತಪಸ್ವಿ ಸತ್ಯವಂತ ಕವಿ ಅಗ್ನಿಷ್ಠುತ ಅತಿರಾತ್ರ ಸುದ್ಯುಮ್ನ ಅಭಿಮನ್ಯು ಅಂತ 10 ಜನ ಮಕ್ಕಳನ್ನು ಪಡೀತಾ ಇದ್ದಾರೆ. ಅದರಲ್ಲಿ ಊರು ಎಂಬ ಮೊದಲನವ ಅಗ್ನಿಕನ್ಯಾ ಆಕೆಯಲ್ಲಿ ಅಂಗ ಸುಮನಸ ಖ್ಯಾತಿ ಕ್ರತು ಆಂಗೀರಸ ಗಯ ಅಂತ ಆರು ಜನ ಮಕ್ಕಳನ್ನು ಪಡಿತಾ ಇದ್ದಾರೆ. ಇನ್ನ ಅದರಲ್ಲಿ ಅಂಗ ಮೃತ್ಯುವಿನ ಮಗಳಾದಂಥ ಸುನೀತ ಆಕೆಯಲ್ಲಿ ವೇನ ಎಂಬ ಮಗನನ್ನ ಪಡೀತಾ ಇದ್ದಾರೆ. ವೇನ ಮಹಾಭ್ರಷ್ಟ ಋಷಿಗಳ ಶಾಪಕ್ಕೆ ಸತ್ತ ಆತನ ವಿಶೇಷವಾದ ಬಲಗೈಯನ್ನ ಕಡಿಯಲಕ್ಕೆ ಋತುಚಕ್ರವರ್ತಿಗಳು ಹುಟ್ಟಿದರು ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ರಾಜಸೂಯ ಯಾಗವನ್ನ ಮಾಡಿ ಅಭಿಷಿಕ್ತರಾದ ರಾಜರಲ್ಲಿ ಪೃಥ್ವೇ ಮೊದಲಿಗ ಅಂತ ಹೇಳ್ತಾ ಇದ್ದಾರೆ. ರಾಜಸೂಯ ಯಾಗ ಮೊದಲು ಮಾಡಿದ್ದವರೇ ಅಂತ ಹೇಳ್ತಾರೆ. ನಂತರ ಪೃಥುವಿನಿಂದ ಅಂದರೆ ಪೃಥುವಿನ ಯಜ್ಞಾಜ್ಞೆಯಿಂದ ರಾಜರನ್ನ ಸ್ತೋತ್ರ ಮಾಡುವಂತ ಸೂತ ಬಂದಿ ಮಾಗಧ ಅಂತ ಅವರು ಯಜ್ಞಕುಂಡದಿಂದ ಹುಟ್ಟಿದವರು ಅಂತ ಹೇಳ್ತಾರೆ. ಇದು ವಿಶೇಷ ಹೇಳಬೇಕಾದರೆ ಋತುಚಕ್ರವರ್ತಿಗಳು ಹುಟ್ಟಿದ ಕೂಡಲೇ ಯಜ್ಞಕುಂಡದಿಂದ ಇವರು ಹುಟ್ಟಿ ಬರ್ತಾ ಇದ್ದಾರೆ. ಬಂದ ಕೂಡಲೇ ಹೇಳಿದ್ದು ನಾವು ಸ್ತೋತ್ರ ಮಾಡುತ್ತೇವೆ ಅಂತ. ಇಲ್ಲ, ನಾನು ಈಗ ಹುಟ್ಟಿದ್ದು, ಇನ್ನ ಏನು ಕೆಲಸ ಮಾಡಲಿಲ್ಲ, ಏನು ಮಾಡಿದವರನ್ನ ಏನಂತ ಸ್ತೋತ್ರ ಮಾಡ್ತೀರಾ? ಅಲ್ಲ, ನಮ್ದು ಧರ್ಮವೇ ಸ್ತೋತ್ರ ಮಾಡುವುದು. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಏನಂತ, ನಾನು ಅಥವಾ ನನ್ನಿಂದ ನನ್ನೊಳಗಿರುವ ಭಗವಂತ ನನ್ನಿಂದ ಮುಂದೆ ಏನು ಉತ್ತಮ ಕಾರ್ಯಗಳನ್ನ ಮಾಡಿಸ್ತಾನೋ ಅದನ್ನ ಈಗಲೇ ತಿಳಿದು ಸ್ತೋತ್ರ ಮಾಡಿ ಎಂದು. ಯಾರಿಗಾದ್ರೂ ಸಾಧ್ಯವ? ಆಯಿತವರಿಗೆ ಹಾಗೆ ಯಜ್ಞಕುಂಡದಿಂದ ಬಂದ ಮಹಾನುಭಾವರವರು ಬಂದಿ ಮಾಗಧರು, ಅದರಿಂದ ಸ್ತೋತ್ರ ಮಾಡಿದರಂತೆ. ನಿಮ್ಮ ಒಳಗಿರುವ ಸ್ವಾಮಿ ಈ ಕೆಲಸಗಳನ್ನು ಮಾಡಿಸಲಿಕ್ಕಿದ್ದಾನೆ ಅಂತ ಬಿಂಬನ ಸ್ತೋತ್ರ ಮಾಡಿದರಂತೆ. ಇಷ್ಟು ರಹಸ್ಯ ವಿಷ್ಣು ಪುರಾಣ ಹೊರಗೆ ಆಗ್ತಾ ಇದೆ. ನಂತರ ಗೋರೂಪಿಯಾದ ಭೂಮದೇವಿಯನ್ನ ಕರೆದು ವಿಶೇಷವಾಗಿ ಎಲ್ಲರಿಗೂ ಹಾಲಿನ ರೂಪದಲ್ಲಿ ಕರೆದುಕೊಟ್ಟವರೇ ಋತುಚಕ್ರವರ್ತಿ ಅಂತ ಹೇಳ್ತಾ ಇದ್ದಾರೆ. ಋತುವಿಗೆ ಅಂತರ್ಧಾನ ಪಾಲಕ ಅಂತ ಇಬ್ಬರು ಮಕ್ಕಳು ಬರ್ತಾ ಇದ್ದಾರೆ. ನಂತರ ಅಂತರ್ಧಾನ ಶಿಖಂಡಿನಿ ಎಂಬ ಪತ್ನಿಯಲ್ಲಿ ಹವಿರ್ಧಾನ ಅಂತ ಮಗನನ್ನ ಪಡೀತಾ ಇದ್ದಾನೆ. ಹವಿರ್ಧಾನ ಅಗ್ನಿಯ ಮಗಳಾಗಿರತಕ್ಕಂಥ ಭೀಷಣ ಎಂಬವಳಲ್ಲಿ ಪ್ರಾಚೀನ ಬರಹಿ, ನಮಗಿಷ್ಟು ಗೊತ್ತು, ಋತುಚಕ್ರವರ್ತಿ ವಂಶದಲ್ಲಿ ಬಂದವನೇ ಪ್ರಾಚೀನ ಬರಹಿ ಅಂತ. ಮಧ್ಯೆ ಇದ್ದವರ ಹೆಸರು ನಮಗಲ್ಲಿ ಗೊತ್ತಿಲ್ಲ, ಭಾಗವತದಲ್ಲೂ ಗೊತ್ತಾಗಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ. ಹವಿರ್ಧಾನನ ಮಗನೇ ಪ್ರಾಚೀನ ಬರಹಿ. ಪ್ರಾಚೀನ ಬರಹಿ ಶುಕ್ಲ ಗಯಾ ಕೃಷ್ಣವ್ರಜ ಅಂತ ಇವರೆಲ್ಲರೂ ಮಕ್ಕಳು ಬರ್ತಾ ಇದ್ದಾರೆ. ನಂತರ ಅಜಿನ ಅಂತ ಆರು ಜನ ಮಕ್ಕಳು. ಪ್ರಾಚೀನ ಬರಹಿ ಹವಿರ್ಧಾನನ್ನ ಮೀರಿಸಿದ ಒಳ್ಳೆ ಪಾಲಕ ಅಂತ ಹೇಳ್ತಾರೆ. ಯಾಕೆ ಈತನಿಗೆ ಪ್ರಾಚೀನ ಬರಹಿ ಅಂತ ಬಂತು ಅಂದ್ರೆ, ಈತನ ಹೆಸರು ಬರಹಿಷ್ಮಾನ್ ಅಂತ ಹೆಸರು. ಪ್ರಾಚೀನಾಗ್ರಹ ಕುಶಾಸ್ತ್ರ ಪೃಥಿವ್ಯಾಂ ಜನಮೇಜಯ ಪ್ರಾಚೀನ ಬರಹಿರ್ ಭಗವಾನ್ ಪೃಥಿವಿ ತಲಚಾರಿಣ. ಈತ ಯಜ್ಞ ಮಾಡುವಾಗ ಪೂರ್ವ ದಿಕ್ಕಿಗೆ ಹಾಸಿದ ದರ್ಭಗಳೆಲ್ಲ ಇಡೀ ಭೂಮಂಡಲ ಹರಡಿ ಬಿಡ್ತಂತೆ. ಅಂದ್ರೆ ಅಷ್ಟು ಮಾಡಿದ ಯಜ್ಞಗಳು, ಅದಕ್ಕೆ ಈತನಿಗೆ ಪ್ರಾಚೀನ ಬರಹಿ ಅಂತ ಹೆಸರು. ಇನ್ನ ಮುಂದೆ ಪ್ರಾಚೀನ ಬರಹಿ ಮಕ್ಕಳಾಗ್ಲಿಕ್ಕಾಗಿ ತಪಸ್ಸನ್ನ ಮಾಡಿ ಸಮುದ್ರ ರಾಜನ ಮಗಳು ಯಾರು, ಸವರ್ಣ ಅಂತ. ಆ ಸವರ್ಣೆಯನ್ನ ಮದುವೆ ಆಗಿ ಆಕೆಯಲ್ಲಿ ಹತ್ತು ಜನ ಮಕ್ಕಳನ್ನ ಪಡೆದರು. ಅವರಿಗೆ ಪ್ರಚೇತಸರು ಅಂತ, ಎಲ್ಲರ ಹೆಸರು ಒಂದೇ, ಪ್ರಚೇತಸ ಪ್ರಚೇತಸ ಪ್ರಚೇತಸ. ಅಷ್ಟೇ ಅಲ್ಲ, ಎಲ್ಲರೂ ಸಮಾನ ಧರ್ಮದಿಂದಿದ್ದರಂತೆ. ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಅವರು ಹತ್ತು ಸಾವಿರ ವರ್ಷಗಳ ಪರ್ಯಂತ ಸಮುದ್ರದಲ್ಲಿ ಮಹಾ ತಪಸ್ಸನ್ನ ಮಾಡುತ್ತಾ ಇದ್ದಾರೆ. ಆ ತಪಸ್ಸನ್ನ ಮಾಡುವಾಗ ಇಡೀ ಭೂಮಂಡಲವನ್ನ ಎಲ್ಲಾ ದೊಡ್ಡ ದೊಡ್ಡ ವೃಕ್ಷಗಳು ಆವರಿಸಿಕೊಂಡ್ಬಿಡ್ತಂತೆ, ಎಲ್ಲರಿಗೂ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿತಂತೆ ಜನಗಳಿಗೆ. ಅದಕ್ಕೆ ಅವರು ಹೊರಗೆ ಬಂದು ಬಾಯಿಯಿಂದ ವಾಯುವನ್ನ ಅಗ್ನಿಯನ್ನ ಸೃಷ್ಟಿ ಮಾಡಿ ಗಿಡಗಳನ್ನ ಉರುಳಿಸಿ ಒಣಗಿಸಿ ಸುಟ್ಟು ಬಿಡ್ತಾ ಇದ್ದಾರೆ. ಇಲ್ಲಿ ಆಶ್ಚರ್ಯ ಆಗುತ್ತೆ, ಜನಗಳು ತಿರುಗಾಡದಿದ್ರೆ ಅಲ್ಲಿ ಗಿಡ ಬೆಳೆಯುತ್ತೆ ಅಲ್ವಾ? ನಮ್ದೇ ಸೈಟ್ ಇರುತ್ತೆ, ನಾವು ಚೆನ್ನಾಗಿ ತಿರುಗಾಡ್ತಾ ಇದ್ರೆ ಯಾವ ಗಿಡ ಬೆಳೆಯಲ್ಲ, ಸೈಟನ್ನು ಹಾಗೆ ಬಿಟ್ಬಿಟ್ರೆ ಗಿಡ ಬೆಳೆಯುತ್ತಮ್ಮ. ಜನಗಳೆಲ್ಲ ತಿರುಗಾಡ್ತಾ ಇರುವಾಗ ಗಿಡಗಳು ಹೇಗೆ ಬೆಳೆದುವು? ಸರಿ, ಬೆಳೆಯುತ್ತಪ್ಪ, ಅಲ್ಲಿಗಲ್ಲಿ ಕತ್ತರಿಸಾಕೇನೆ ಆಯಿತು. ಇದೇನೋ ಗಿಡಗಳು ಬೆಳೆದವು, ಅದಕ್ಕೆ ಇವರು ಹೊರಗೆ ಬಂದು ಅಗ್ನಿ ವಾಯು ಸೃಷ್ಟಿ ಮಾಡಿದ್ರು, ಜನಗಳಿಗೆಲ್ಲ ತೊಂದರೆ ಆಯಿತು ಅಂದ್ರೆ ಸ್ವಲ್ಪ ನೋಡಬೇಕು. ಯಾಕೆ ಅಂದ್ರೆ ದೈತ್ಯರೇ ತೊಂದರೆ ಕೊಡಲಿಕ್ಕೆ ವೃಕ್ಷಗಳ ರೂಪದಲ್ಲಿ ಬೆಳೆದರು. ಎಷ್ಟು ಬೆಳೆದ್ರು 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 ಅಂದ್ರೆ ಯಾರು ಅವುಗಳನ್ನ ಏನ್ ಮಾಡ್ಲಿಕ್ಕಾಗಲ್ಲ. ಅಲ್ಲ ರೀ, ದೈತ್ಯರು ಬಂದ್ರೆ ಏನು ಗಿಡ ಅಲ್ಲ ಕಡದಾಕ್ಬೋದಲ್ಲ ಅಂದ್ರೆ ವಾಲಿ ಎಂಥ ಬಲ ಪರಾಕ್ರಮ. ಅಂದರೆ ರಾವಣಾಸುರನ ವಾಲಿಯನ್ನ ಕೆದಕ್ಲಿಕ್ಕೆ ಹೋದ ರಾವಣಾಸುರ ಅರ್ಘ್ಯ ಕೊಡತಾ ಎರಡು ಕೈಯನ್ನು ಹೀಗೆತ್ತೆ ಅರ್ಘ್ಯ ಕೊಡುವಾಗ ಎರಡು ಕೈಗಳ ಎದುರಿಗೆ ಹೋದರೆ ವಾಲಿಗೆ ಹಾರ ಇದೆ, ಅರ್ಧ ಬಲ ವಾಲಿಗೆ ಹೋಗಿಬಿಡುತ್ತೆ, ಅದಕ್ಕೆ ಹಿಂದಿನಿಂದ ಹೋಗೋಣ ಅಂತ ಹಿಂದಿನಿಂದ ಎರಡು ಕೈಯನ್ನು ಹಾಕಿದರೆ ಸಂಧ್ಯಾವನ ನಿಲ್ಲಿಸಬಾರದು, ಅದಕ್ಕೆ ಎರಡು ಕೈಗಳನ್ನು ಹೀಗೆ ಅದುಮಿದ್ರು ವಾಲಿ. ಆಗ ಬಿಡಿಸಿಕೊಳ್ಳಾರದೆ ಒದ್ದಾಡಿಬಿಟ್ಟ ರಾವಣಾಸುರ. ಸಂಧ್ಯಾವಂದನೆ ಮುಗಿಸಿ ಹಾಗೆ ಕೈಯನ್ನಿಟ್ಟು ಸಂಧ್ಯಾವಂದನೆ ಮುಗಿಸಿ ಇಲ್ಲಿಂದ ಸಮುದ್ರದ ಆ ದಂಡೆಯಿಂದ ಈ ದಂಡೆ ನಾಲ್ಕು ದಿಕ್ಕುಗಳಿಗೂ ರಾವಣಾಸುರನ್ನ ಹಿಡ್ಕೊಂಡೇ ಹಾರಿದ್ರು. ಅವನು ಶಂಕಾರ ಮಾಡುತ್ತಾ ಹಾರಿ ಹಾರಿ ಬಂದು ಅಪ್ಪ ಅಂತ ಒದರಿದಾಗ ಅವನನ್ನ ಹುಳದಂತೆ ಅಂಗದನ ತೊಟ್ಟಿಲಿಗೆ ಕಟ್ಟಿದರಂತೆ. ಅಂದ್ರೆ ಹುಡುಗರಿಗೆ ಕಟ್ತಾರಲ್ಲ ಆ ತರ ಹುಡದಂತೆ ಕಟ್ಟಿ ಆಡಿಸಿದ ವಾಲಿ. ಇಂಥ ವಾಲಿ ಬೆಳಿಗ್ಗೆದ್ದು ದಿನಾಗ್ಲೂ ಹೋಗ್ತಾ ಹೋಗ್ತಾ ವ್ಯಾಕ್ಟಾಳಿಗೆ ಏಳು ಗಿಡಗಳು ಸಪ್ತ ವೃಕ್ಷಗಳು ರಾಮದೇವರು ಒಂದು ಬಾಣದಿಂದ ಹೊಡೆದ ವೃಕ್ಷಗಳೇನಿವೆ ಆ ವೃಕ್ಷಗಳನ್ನು ದಿನಾಗೂ ಹೋಗಿ ಇವತ್ತಾದರೂ ಒಂದು ಎಲೆ ಕೀಳಬೇಕು ಅಂತ ಪ್ರಯತ್ನ ಪಟ್ಟು ಆಗಲ್ಲ ಅಂತ ಬರ್ತೀನಿ. ಗಿಡ ಉರುಳಿಸೋದಲ್ಲ, ಎಲೆ ಕೀಳಲಿಕ್ಕೂ ಆಗಿಲ್ಲ, ಅಲುಗಾಡಿಸಲಿಕ್ಕೂ ಆಗ್ತಾ ಇದ್ದಿಲ್ಲ ವಾಲಿಗೆ. ಅಂದರೆ ದೈತ್ಯರು ಬಂದರೆ ಹೇಗಿರುತ್ತೆ ಗಿಡಗಳಾಗಿ, ಅಂತ ಗಿಡಗಳು ಭೂಮಿಯಲ್ಲೆಲ್ಲ ಬೆಳೆದರೆ ಗತಿ ಏನು? ನಮ್ಮ ಬೆಂಗಳೂರಲ್ಲಿ ಯಾರು ಕಾಣ್ತಲ್ಲ, ಆ ತರ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆ ಇವರು ವಿಶೇಷವಾಗಿ ಬಾಯಿಯಿಂದ ಖಾಡಿಯನ್ನು ಸೃಷ್ಟಿಸಿ ಗಿಡಗಳನ್ನ ಒಣಗಿಸಿ ಎಲ್ಲವನ್ನ ಉರಿದು ಹಾಕ್ಬಿಡ್ತಾ ಇದ್ದಾರೆ. ಚಂದ್ರದೇವರು ನೋಡ್ತಾನೆ ಇದ್ದಾರೆ. ಯಾವಾಗಾದರೆ ಈ ದೈತ್ಯರ ಹಾವಳಿ ಕಡಿಮೆ ಆಗಿ ಸಜ್ಜೀವಿಗಳಾದ ಅವರು ಗಿಡಗಳಾಗಿದ್ದಾರೆ, ಅವರ ತಂಟೆಗೆ ಈ ಬೆಂಕಿ ಬರ್ಲಿಕ್ಕೆ ಶುರು ಮಾಡಿದಾಗ ಬಂದರು. ಬೇಡ ಬೇಡ ನಿಲ್ಲಿಸಿ, ಇಲ್ಲದಿದ್ರೆ ಅಷ್ಟುವರೆಗೂ ಉರಿತಾ ಇದ್ದು ಸುಮ್ಮನೆ ಇದ್ದವರಿಗೂ ಯಾಕೆ ಬಂದರು? ಅಂದ್ರೆ ಸಜ್ಜನರಿಗೆ ತೊಂದರೆ ಆಗಬಾರದು ಅಂತ ಬಂದು ಅಂತ ಹೇಳ್ತಾರೆ. ನಿಮಗೆ ಮಕ್ಕಳಿಗಾಗಿ ತಪಸ್ಸು ಮಾಡ್ತಾ ಇದ್ದೀರಲ್ಲ, ಮದುವೆ ಆಗ್ಬೇಕು ತಾನೆ, ಅದಕ್ಕೆ ಹೆಣ್ಣನ್ನು ಕೊಡತೇನೆ ಮಾರೀಷ ಅಂತ ವೃಕ್ಷ ಕನ್ಯ ಕೊಟ್ಟು ಮದುವೆ ಮಾಡಿದರು. ಆ ಮದುವೆ ಮಾಡಿದ ಕೂಡಲೇ ನೋಡಿದ್ರಂತೆ ಅವರು, ನಾವು ಸನ್ಯಾಸಿಗಳಾಗಬೇಕು, ಮಗನನ್ನ ಪಡೆದು ಹೋದ್ರೆ ಸಾಕಲ್ಲ ಅಂದ್ರು. ಆಯಿತು ಅಂದ್ರು. ಅದಕ್ಕೆ ಹತ್ತು ಜನ ಮನಸ್ಸಿನಿಂದ ಆಕೆಯನ್ನ ಮುಟ್ಟಿದ್ರಂತೆ, ಕೈಯಿಂದಲ್ಲ ಮನಸ್ಸಿನಿಂದ ಮುಟ್ಟಿದ್ರು. ಮುಟ್ಟಿದ್ದಕ್ಕೆ ಕೈಯಲ್ಲಿ ಮಗು ಬಂತು, ಅವರೇ ದಕ್ಷ ಪ್ರಜಾಪತಿಗಳು ಅಂತ ಹೇಳ್ತಾ ಇದ್ದಾರೆ. ಸರಿ, ದಕ್ಷ ಪ್ರಜಾಪತಿಗಳು ಇವೆಲ್ಲ ನಾವು ಕೇಳಲಿಕ್ಕೆ ಚೆನ್ನಾಗಿರುತ್ತೆ, ನಂಬಲಿಕ್ಕೆ ಆಗಲ್ಲ ಅಂದ್ರೆ ಪ್ರಾಕ್ಟಿಕಲಿ ಎಸ್ ಅಂತ ಹೇಳ್ತಾ ಇದ್ದಾರೆ, ನಮಗೆ ಆ ಸ್ಥಿತಿ ಬರಬೇಕಷ್ಟೇ. ಸರಿ, ನಂತರ ದಕ್ಷ ಪ್ರಜಾಪತಿಗಳು ತಾವು ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಅವರು ಭಗವಂತನ ಸ್ತೋತ್ರ ಮಾಡುತ್ತಾರೆ. ಭಾಗವತದಲ್ಲಿ ಆ ವಿಷಯ ಬರುತ್ತೆ, ಹಂಸ ಗುಹ್ಯ ಸ್ತೋತ್ರ ಅಂತ. ಚುಟುಕಲ್ಲಿ ಹೇಳಬೇಕಾದರೆ ಎಲ್ಲರ ಹೃದಯ ಗುಹೆಯಲ್ಲಿ ಬಚ್ಚಿಟ್ಟುಕೊಂಡು ಎಲ್ಲರಿಗೂ ಎಲ್ಲಾ ಕಾಲದಲ್ಲಿ ಸಹಾಯ ಮಾಡುತ್ತಾ ಮಾಡಿದ ಸಹಾಯವನ್ನು ಎಂದೂ ಹೇಳದಿರುವವನೇ ದೇವ, ಅವನ ಸ್ತೋತ್ರವೇ ಮಾಡಿದರು. ಹಂಸ ಗುಹ್ಯ ಸ್ತೋತ್ರ ಮಾಡಿ ಭಗವಂತನಿಂದ ಅನುಗ್ರಹ ಪಡೆದು 10,000 ಮಕ್ಕಳನ್ನು ಪಡೆದರು. ಹರಿಯಶ್ವರು ಶಬಲಾಶ್ವರು ಅಂತ 10,000, ಇನ್ನೊಂದ್ಸಲ 1,000 ಎಲ್ಲರನ್ನ ನಾರದರು ಸನ್ಯಾಸಿಗಳನ್ನಾಗಿ ಮಾಡಿಬಿಟ್ರು. ಸರಿ, ಗಂಡಸರನ್ನ ಪಡೆದ್ರೆ ಸನ್ಯಾಸಿಗಳಾಗ್ತಾ ಇದ್ದಾರೆ, ಹೆಂಗಸರನ್ನ ಪಡೆದ್ರೆ ಅದು ವಿಷಯ ಇಲ್ಲ. ಇವಾಗ ಹೆಂಗಸರು ಆಗ್ತಾ ಇದ್ದಾರೆ ಕಲಿಕಾಲದಲ್ಲಿ ಸನ್ಯಾಸಿಗಳು. ಸನ್ಯಾಸಿನಿ ಯಾರು? ಉಮಾಭಾರತಿ ಇಲ್ಲ, ಆ ತರ ಎಲ್ಲ ತಯಾರಾಗ್ತಾ ಇದ್ದಾರೆ. ಅವಾಗ ಆಗಿದ್ದಿಲ್ಲ ಕಾಣುತ್ತೆ. ಅದಕ್ಕೆ ಹೆಣ್ಣು ಮಕ್ಕಳನ್ನ ಪಡೆಯಬೇಕು ಅಂತ 50 ಹೆಣ್ಣು ಮಕ್ಕಳನ್ನು ಪಡಿತಾ ಇದ್ದಾರೆ. ಅವರನ್ನೆಲ್ಲ ಕೂಡ ಪ್ರಜಾಪತಿಗಳಿಗೆ ಕೊಡ್ತಾ ಇದ್ದಾರೆ. ಧರ್ಮ ಪ್ರಜಾಪತಿಗಳಿಗೆ 10, ಕಶ್ಯಪರಿಗೆ 13, ನಂತರ ಚಂದ್ರನಿಗೆ 27, ಕೃಶಾಶ್ವ ಅಂಗಿರಸರಿಗೆ 2, ಈ ರೀತಿಯಲ್ಲಿ ಎಲ್ಲರಿಗೂ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಹುಟ್ಟಿ ಬಂದವರೇ, ಕಶ್ಯಪರಲ್ಲಿ ಹುಟ್ಟಿ ಬಂದವರೇ ಇಡೀ ಜಗತ್ತೆಲ್ಲ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಳ್ತಾರೆ, ದೈತ್ಯ ದಾನವ ಗಂಧರ್ವರು ಮಾನವರು ಪಕ್ಷಿಗಳು ಸರ್ಪಗಳು ಗೋವುಗಳು ಎಲ್ಲ ಅವರಿಂದೇ ಹುಟ್ಟಿ ಬಂದದ್ದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಯಾರಾದರೆ ಇಮಾಂ ವಿಸೃಷ್ಟಿಂ ದಕ್ಷಸ್ಯ ಯೋ ವಿದ್ಯಾ ಸಚರಾಚರಂ ಪ್ರಜಾವಾನ್ ಆಪದುತ್ತೀರ್ಣ ಸ್ವರ್ಗಲೋಕೆ ಮಹೀಯತೆ. ದಕ್ಷ ಪ್ರಜಾಪತಿಗಳ ಈ ಸೃಷ್ಟಿಯನ್ನ ಯಾರು ಚೆನ್ನಾಗಿ ಕೇಳುತ್ತಾರೋ ಒಳ್ಳೆ ಮಕ್ಕಳು ಆಗ್ತಾರೆ, ಅವರಿಗೆ ಆಪತ್ತಿನಿಂದ ಉತ್ತೀರ್ಣ ಆಪತ್ತಿನಿಂದ ಮೇಲೆ ಬರ್ತಾರಂತ ಈ ಸೃಷ್ಟಿಯನ್ನ ಕೇಳಿದರೆ ಸ್ವರ್ಗಲೋಕದಲ್ಲಿ ಅವರು ಸೇರಿಬಿಡುತ್ತಾರೆ ಅಂತ ತಿಳಿಸಿಕೊಡ್ತಾರೆ. ಭಾಗವತದಲ್ಲಿ ಸೃಷ್ಟಿಯನ್ನು ಹೇಳುತ್ತಾರೆ, ಅದರ ಫಲ ಹೇಳಲ್ಲ, ಅದರ ಫಲ ಇಲ್ಲಿ ನೋಡಬಹುದು, ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಅದರಲ್ಲಿ ವಿಶೇಷವಾಗಿರ್ತಕ್ಕಂತಹ ದಕ್ಷ ಪ್ರಜಾಪತಿಗಳ ಸೃಷ್ಟಿಯಲ್ಲಿ ಅದರಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಕಶ್ಯಪ ಪ್ರಜಾಪತಿಗಳ ಮಕ್ಕಳು ಅವರ ಹೆಂಡತಿಯರು ಎಲ್ಲವನ್ನೂ ತಿಳಿಸಿಕೊಡ್ತಾ ಇದ್ದಾರೆ. ಕಶ್ಯಪರಿಗೆ 13 ಜನ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟರಲ್ಲ, ಆ 13 ಜನ ಹೆಸರೇನು ಅಂದ್ರೆ ಹೇಳ್ತಾ ಇದ್ದಾರೆ ಇಲ್ಲಿ. ಅವರ ಹೆಸರುಗಳೇನು ಅಂದ್ರೆ ಅರುಂಧತಿ ವಸು ಯಾಮಿ ಲಂಬ ಭಾನು ಮರುತ್ವತಿ ಸಂಕಲ್ಪ ಮುಹೂರ್ತ ಸಾಧ್ಯ ವಿಶ್ವ ಅಂತ 10 ಜನ ಹೆಣ್ಣು ಮಕ್ಕಳು. ಇವರೆಲ್ಲ ಧರ್ಮ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟದ್ದು. ಅವರಲ್ಲಿ ಯಾರ್ಯಾರು ಹುಟ್ಟಿ ಬಂದ್ರು ಅಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ವಿಶ್ವ ಅಂತ ಆಕೆಯಲ್ಲಿ ಹುಟ್ಟಿ ಬಂದವರೇ ವಿಶ್ವೇ ದೇವತೆಗಳು. ಧರ್ಮ ಪ್ರಜಾಪತಿಯಿಂದ ಹುಟ್ಟಿ ಬಂದಂತಹ ಸಂತತಿ ಇದು. ಸಾಧ್ಯ ಎಂಬುವರಲ್ಲಿ ಸಾಧ್ಯರು, ಮರುತ್ವತಿ ಎಂಬುವರಲ್ಲಿ ಮರುತ್ವಂತರು, ವಸು ಎಂಬುವರಲ್ಲಿ ವಸುಗಳು, ಭಾನು ಎಂಬುವರಲ್ಲಿ ಭಾನುಗಳು ಅಂದ್ರೆ ಸೂರ್ಯರು, ಮುಹೂರ್ತ ಎಂಬುವರಲ್ಲಿ ನೋಡಿ ಕ್ಷಣ ಲವ ತ್ರುಟಿ ಮೊದಲಾದ ಕಾಲಾಭಿಮಾನಿ ದೇವತೆಗಳು, ಲಂಬ ಎಂಬುವಳಲ್ಲಿ ಘೋಷ ಎಂಬ ಮಂತ್ರಾಭಿಮಾನಿ ದೇವತಾ ಹುಡ್ತಾ ಇದ್ದಾರೆ, ಯಾಮಿ ಎಂಬವಳಲ್ಲಿ ಯಾರು ಅಂದ್ರೆ ನಾಗವೀಥಿ ಸ್ವರ್ಗಾಭಿಮಾನಿ ದೇವತೆ ಆಕೆ ಹುಡ್ತಾ ಇದ್ದಾಳೆ. ಇದು ಅಜವೀಧಿ ಕರಿವೀಧಿ ಇವೆಲ್ಲವೂ ಕೂಡ ಚಕ್ರಾಬ್ಜ ಮಂಡಲದಲ್ಲಿ ನಿಮಗೆ ಬರುವಂತಹ ವಿಷಯಗಳು, ಸ್ವರ್ಗಲೋಕದಲ್ಲಿರುವ ವೀಧಿಗಳು ಅದರ ಕುರಿತು ತಿಳಿಸಿಕೊಡ್ತಾ ಇದ್ದಾರೆ. ಅರುಂಧತಿ ಎಂಬವರಲ್ಲಿ ಹೇಳ್ತಾ ಇದ್ದಾರೆ ಘೃತ ಪಶು ಔಷಧಿ ಇದರ ಸದಲಾದ ಎಲ್ಲಾ ವಿಷಯಗಳು ಎಲ್ಲ ಹುಟ್ಟು ಬರ್ತಾ ಇವೆ. ಸಂಕಲ್ಪ ಎಂಬವಳಲ್ಲಿ ಸಂಕಲ್ಪ ಎಂಬ ದೇವತೆ ಬರ್ತಾರೆ. ಯಾರದು ಅಂದರೆ ನಮಗೆ ಗೊತ್ತಿಲ್ಲ ನೋಡಿ ಇಂತಹ ದೇವತೆ ಒಬ್ಬರಿದ್ದಾರೆ ಅಂತ. ಎಲ್ಲರ ಮನಸ್ಸಿನಲ್ಲಿ ಸಂಕಲ್ಪವನ್ನು ಕೊಡುವುದೇ ಅವರಂತೆ. ಅಂತ ದೇವತೆ ಒಬ್ಬರಿದ್ದಾರೆ ಅಂತ ನಮ್ಗೆ ಗೊತ್ತೇ ಇಲ್ಲ, ಪರಿಚಯ ಮಾಡಿಕೊಡ್ತಾರೆ ಸಂಕಲ್ಪ. ನಂತರ ಯಾಮಿ ಎಂಬವಳ ಮಗಳಾದಂತಹ ನಾಗವೀಥಿ ಅವರಲ್ಲಿ ಒಬ್ಬ ಹೆಣ್ಣು ಮಗಳು ಹುಡ್ತಾ ಇದ್ದಾಳೆ, ವೃಷಲಂಬ ಅಂತ ಹೇಳ್ತಾ ಇದ್ದಾರೆ. ಇನ್ನ ಸೋಮನಿಗೆ ಮದುವೆ ಮಾಡಿಕೊಟ್ಟಂತ 27 ಜನ ನಕ್ಷತ್ರಗಳಿಂದ ವಿಶೇಷವಾಗಿ ಹೆಸರಿಂದ ಪ್ರಸಿದ್ಧರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಅಷ್ಟ ವಸುಗಳು ಅಂತ ಯಾರಿದ್ದಾರಲ್ಲ ಅವರ ಹೆಸರು ಗೊತ್ತೋ ಅಂತ ಹೇಳ್ತಾರೆ. ಗೊತ್ತಿರಲ್ಲ, ಸಾಮಾನ್ಯವಾಗಿ ನಾವು ಅಷ್ಟ ವಸುಗಳು ಅಂತ ತಿಳ್ಕೊಳ್ತೇವೆ, ಹೆಸರು ನಾವು ಕೇಳಲ್ಲ. ಅದು ಹೇಳ್ತಾರೆ ಆಪ ಧ್ರುವ ಸೋಮ ಧರ ಅನಿಲ ಅನರ ಪ್ರತ್ಯೂಷ ಪ್ರಭಾತ ಅಂತ 8 ಜನ ಅಂದ್ರು. ಇನ್ನ ಅವರಲ್ಲಿ ಯಾರ್ಯಾರ ಮಕ್ಕಳು ಯಾರ್ಯಾರು ಎಂಬುದು ತುಂಬಾ ಪಟ್ಟಿ ಕೊಡ್ತಾ ಬರ್ತಾ ಇದ್ದಾರೆ. ಆಪನಿಗೆ ವೈತಂಡ್ಯ ಶಮ ಶಾಂತ ಮುನಿ ಅಂತ 4 ಜನ ಮಕ್ಕಳು ಹುಡ್ತಾ ಇದ್ದಾರೆ. ಇನ್ನ ಹೇಳ್ತಾರೆ ಕಾಲ ಅದರಲ್ಲಿ ಧ್ರುವನ ಮಗ ಕಾಲ, ಧ್ರುವ ಅಂದ್ರೆ ಇಬ್ಬರು, ನಮ್ಮ ಧ್ರುವರಾದರೆ ಬೇರೆ ಇಲ್ಲಿ ಬಂದಿರತಕ್ಕಂಥ ಧ್ರುವರು ಬೇರೆ. ನಂತರ ಸೋಮನೆಂಬ ವಸುವಿನ ಮಗ ವರ್ಚಸ. ನಂತರ ಹೇಳ್ತಾರೆ ಯಾರಾದ್ರೂ ನಮಗೇನು ಅಂದ್ರೆ ಈ ವರ್ಚಸ್ಸನ್ನು ಚಿಂತನೆ ಮಾಡಿದ್ರೆ ಸಾಕು ನಾವು ವರ್ಚಸ್ವಿಗಳಾಗ್ತೇವಂತೆ. ಹೇಳ್ತಾರೆ ಧರ ಎಂಬ ವಸುವಿಗೆ ದ್ರವಿಣ ಹುತಹವ್ಯ ಅಂತ ಬರ್ತಾ ಇದ್ದಾರೆ. ಇನ್ನ ಧರನ ಇನ್ನೊಬ್ಬನ ಹೆಂಡತಿ ಮನೋಹರ ಅಂತ ಆಕೆಯಲ್ಲಿ ಶಿಶಿರ ಪ್ರಾಣ ರಮಣ ಅಂತ 3 ಜನ ಮಕ್ಕಳು ಬರ್ತಾ ಇದ್ದಾರೆ. ನಂತರ ಅನಿಲ ಎಂಬ ವಸುವಿಗೆ ಶಿವ ಎಂಬ ಭಾರ್ಯ ಆಕೆಯಲ್ಲಿ ಮನೋಜವ ಅವಿಜ್ಞಾತಗತಿ ಅಂತ ಮಕ್ಕಳು ಬರ್ತಾ ಇದ್ದಾರೆ. ಇನ್ನ ಅಗ್ನಿಪುತ್ರನಾಗಿರತಕ್ಕಂಥ ಕುಮಾರ, ಕುಮಾರನಲ್ಲಿ ಹೇಳ್ತಾ ಇದ್ದಾರೆ ಶಾಖ ವಿಶಾಖ ಮತ್ತು ಮೃಗನೇಯ ಅಂತ ಬರ್ತಾ ಇದ್ದಾರೆ ಇಲ್ಲಿ. ನಂತರ ಹೇಳ್ತಾ ಇದ್ದಾರೆ ಈ ಕುಮಾರನಿಗೆ ಕೃತ್ತಿಕಾ ನಕ್ಷತ್ರಗಳ ಆಶ್ರಯ ಪಡೆದದ್ದರಿಂದ ಈತನಿಗೆ ಕಾರ್ತಿಕೇಯ ಅಂತ ಹೇಳ್ತಾ ಇದ್ದಾರೆ. ಸ್ಕಂದ ಅಂತ ಹೆಸರು ಬಂದಿದೆ, ಈತನೇ ಸನತ್ಕುಮಾರ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಇನ್ನ ಪ್ರತ್ಯೂಷ ಅಂತ ಇನ್ನೊಬ್ಬ ವಸು, ಆತನ ಮಗ ದೇವಲ ಅಂತ ಹೇಳ್ತಾ ಇದ್ದಾರೆ. ಮಗಳ ಹೆಸರು ವೃಷ್ಟಿ ಅಂತ. ಈ ದೇವಲ ಮತ್ತು ವೃಷ್ಟಿ ಇವರ ಮಕ್ಕಳೇ ಋಷಿಗಳ ವಂಶದಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೃಹಸ್ಪತ್ಯಾಚಾರ್ಯರಿಗೆ ಅಂದ್ರೆ ಬೃಹಸ್ಪತಿ ಎಂಬವರಿಗೆ ಬ್ರಹ್ಮಚಾರಿಣಿ ಅಂತ ತಂಗಿ ಇದ್ಲು. ಆಕೆ ಯೋಗದಲ್ಲಿ ಸಿದ್ಧಿಯನ್ನು ಪಡೆದಿದ್ಲಂತೆ ಮಹಾನುಭಾವಳು. ಹೇಳ್ತಾ ಇದ್ದಾರೆ ಬೃಹಸ್ಪತಿಯ ತಂಗಿಯಾಗಿರ್ತಕ್ಕಂಥ ಬ್ರಹ್ಮಚಾರಿಣಿ ಎಂಟನೇ ವಸುವಾದಂಥ ಪ್ರಭಾಸನ ಹೆಂಡತಿಯಾದ್ಲು ಅಂತ ಹೇಳ್ತಾ ಇದ್ದಾರೆ. ಅವರ ಗರ್ಭದಲ್ಲಿ ವಿಶ್ವಕರ್ಮ ಅಂತ ವಿಶ್ವಕರ್ಮ ಪ್ರಜಾಪತಿ ಅಲ್ಲಿ ಹುಟ್ಟಿ ಬಂದದ್ದು. ಇವೆಲ್ಲ ನಮಗೆ ಗೊತ್ತಿಲ್ಲದ ರಹಸ್ಯಗಳು, ಎಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ವಿಶ್ವಕರ್ಮ ಹೇಳ್ತಾ ಇದ್ದಾರೆ ಶಿಲ್ಪ ಸಹಸ್ರಾಣಾಂ ದಶಾನಾಂ ಚ ವರ್ಧಕಿ, ದೇವತೆಗಳ ಬಡಗಿಯಾಗಿದ್ದಾನೆ, ಎಲ್ಲವನ್ನೂ ತಯಾರು ಮಾಡುತ್ತಾರವರು. ಇನ್ನ ಕಶ್ಯಪರ ಪತ್ನಿಯರು ಅವರಿಗೆಲ್ಲ ವಿಶೇಷವಾಗಿರತಕ್ಕಂತಹ ಹೆಸರನ್ನ ಹೇಳ್ತಾ ಇದ್ದಾರೆ. ಕಶ್ಯಪನ ಪತ್ನಿಯರು 13 ಜನ, ಅವರ ವಿಶೇಷವಾಗಿರತಕ್ಕಂತಹ ಸಂತಾನ ಹೇಗಿದೆ ಅಂದ್ರೆ ಹೇಳ್ತಾರೆ ಸುರಭಿ ಎಂಬವಳು ಮಹಾದೇವನಿಂದ ವರ ಪಡೆದು ಕಶ್ಯಪರಿಂದ 11 ಜನ ಮಕ್ಕಳನ್ನು ಪಡ್ಕೊಳ್ತಾ ಇದ್ದಾರೆ. ಅವರು ಯಾರು ಅಂದ್ರೆ ರುದ್ರರು, 11 ಜನ ರುದ್ರರು ಬರ್ತಾ ಇದ್ದಾರೆ. ಅಜೈಕಪಾತ್, ಅಹಿರ್ಬದ್ನ, ತ್ವಷ್ಟ ಮತ್ತು ಮಿಕ್ಕ ರುದ್ರರು ಎಲ್ಲರೂ ಕೂಡ ಸುರಭಿಯ ಮಕ್ಕಳೇ ಆಗಿದ್ದಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಇಲ್ಲಿ ಬಂದಿರತಕ್ಕಂತಹ ತ್ವಷ್ಟ ಎಂಬವರು ಹೇಳ್ತಾರೆ ವಿಶ್ವರೂಪನ ಮಗ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಹೌದು ಪ್ರಜಾಪತಿಗಳ ಮಗ ವಿಶ್ವರೂಪ, ಹೌದು ಸುರಭಿಯ ಮಕ್ಕಳು ಏಕಾಶರುದ್ರರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಕಶ್ಯಪರ ಪತ್ನಿಯರ ಹೆಸರುಗಳೇನು, 13 ಜನರ ಹೆಸರು ಗೊತ್ತಿಲ್ಲ ಅದು ಹೇಳ್ತಾರೆ. ಅದಿತಿ ಹೇಳ್ತಾರೆ ಕಶ್ಯಪರ ಹೆಂಡತಿಯರ ಹೆಸರನ್ನು ಹೇಳ್ತೇನೆ, ಕೇಳೋ ಕಾಲಕ್ಕೆ ಜಾಗೃತಿಯ ಕೇಳು ಅಂತ. ಏನದು ಅಂದ್ರೆ ಏಕಾಗ್ರಚಿತ್ತನಾಗಿ ಕೇಳದಿದ್ರೆ ಪಾಪ ಬರುತ್ತೆ, ಸರಿಯಾಗಿ ಕೇಳು ಅಂತ ಹೇಳ್ತಾರೆ. ಯಾಕಂದ್ರೆ ನಮಗೆ ಏಕಾಗ್ರಚಿತ್ತ ಅನ್ನೋದು ಇರಲ್ಲ, ಅದಕ್ಕೆ ಎಚ್ಚರ ಕೊಟ್ಟು ಹೇಳ್ತಾ ಇದ್ದಾರೆ ಸ್ವಲ್ಪ ನೋಡಿಯಪ್ಪ ಅಂತ. ಅದಿತಿ, ದಿತಿ, ಧನು, ಅರಿಷ್ಟ, ಸುರಸ, ಖಶ, ಸುರಭಿ, ವಿನತ, ತಾಮ್ರ, ಕ್ರೋಧವಶ, ಇರ, ಕದ್ರು, ಮುನಿ ಇವೆಲ್ಲರೂ ಕೂಡ ದಕ್ಷ ಮಕ್ಕಳಾಗಿರತಕ್ಕಂಥ 13 ಜನ ಕಶ್ಯಪರ ಪತ್ನಿಯರು ಅಂತ ಹೇಳ್ತಾ ಇದ್ದಾರೆ. ಇನ್ನ ಅದರಲ್ಲಿ ಈ ಹಿಂದಿನ ಮನ್ವಂತರ ಚಾಕ್ಷುಷ ಮನ್ವಂತರದಲ್ಲಿ 12 ಜನ ದೇವತೆಗಳಿದ್ರು, ಅವರ ಹೆಸರು ತುಷಿತರು ಅಂತ. ತುಷಿತರು ಎಂಬ ದೇವತೆಗಳು ಅವರೇ ಇಲ್ಲಿ ವಿಶೇಷವಾಗಿ ಮಕ್ಕಳಾಗಿ ಬರ್ತಾ ಇದ್ದಾರೆ. ಆದಿತ್ಯರು ಅಂತ ಅದಿತಿ ದೇವಿಯ ಮಕ್ಕಳಾಗಿ ಬರ್ತಾ ಇದ್ದಾರೆ, ಅದಿತಿಯ ಗರ್ಭದಲ್ಲಿ ಬರ್ತಾ ಇದ್ದಾರೆ ಚಾಕ್ಷುಷ ಮನ್ವಂತರದ ತುಷಿತರು. ಯಾರ್ಯಾರು ಅಂದ್ರೆ ವಿಷ್ಣು, ಇಂದ್ರ ಇಬ್ಬರು ಮತ್ತೆ ಹುಟ್ಟಿದ್ದಾರೆ. ಇವರಲ್ಲದೆ ಅರ್ಯಮ, ಘಾಟ, ತೊಟ್ಟ, ಪೂಷ, ವಿವಸ್ವಾನ್, ಸವಿತಾ, ಮಿತ್ರ, ವರುಣ, ಅಂಶ, ಭಗ ಅಂತ ಇಷ್ಟು ಜನ ಬರ್ತಾ ಇದ್ದಾರೆ. ಈ 12 ದೇವತೆಗಳನ್ನ ದ್ವಾದಶ ಆದಿತ್ಯರು ಅಂತ ಹೇಳ್ತಾರೆ. ಇವರ ವ್ಯೂಹಗಳನ್ನ ಭಾಗವತದಲ್ಲಿ ನೋಡಬಹುದು. ನಿಮಗೆ ಎಂದು ನಾವು ಹೇಳದೇ ಇರುವಂತಹ ವಿಷಯ, ನೀವು ಎಷ್ಟು ತರ ಸಪ್ತಾಹ ಭಾಗವತ ಹೇಳಿಸಿದ್ರು ದ್ವಾದಶ ಆದಿತ್ಯ ವ್ಯೂಹಗಳ ಹೆಸರಾದ್ರೆ ಕೇಳಿದ್ರ? ಯಾಕೆ ಸಮಯ ಇರಲ್ಲ, ನಾವು ಹೇಳಲ್ಲ. ಪುರುಸತ್ತು ಅಂದ್ರೆ ಅಲ್ಲ, ಈಗ ಅವಕಾಶ ಇರಲ್ಲ, ಪುರುಸತ್ತು ಇರಲ್ಲ ಅಂತ ಇಲ್ಲ, ಅವಕಾಶ ಇರಲ್ಲ. ಯಾಕಂದ್ರೆ 7 × 24 ಕೇಳಿದ್ದು, ಏಳು ದಿವಸ 24 ತಾಸು ಕೇಳಿದ್ದನ್ನ ಏಳು ದಿವಸ ಒಂದು ಗಂಟೆ ಕೇಳಿದ್ರೆ ದಿನಕ್ಕೆ ಅದು ಎಷ್ಟು ಕವರ್ ಮಾಡ್ಲಿಕ್ಕಾಗುತ್ತೆ? ಇಲ್ಲಲ್ಲ, ಅಂದ್ರೆ ತುಂಬಾ ಇದೆ. ಇಡೀ ಭಾಗವತ ನಿಮಗೆ ಬೇರೆ ಸಬ್ಜೆಕ್ಟೇ ಬೇಕಾಗಿರಲ್ಲ. ದಿನಾಗ್ಲೂ ಭಾಗವತ ಕೇಳತಾ ಹೋದರೆ ಏನು, ಶ್ಲೋಕ 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 ಚೆನ್ನಾಗಿ ಕೇಳತಾ ಹೋದರೆ ಒಂದು 5 ವರ್ಷ ನಿಮಗೆ ಬೇರೆ ಸಬ್ಜೆಕ್ಟ್ ಹುಡುಕೋ ಪ್ರಸಂಗವೇ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಯಾಕೆಂದ್ರೆ ಸಾಮಾನ್ಯವಾಗಿ ನಿಮಗೆ ಹೇಳುವಾಗ ಭಾಗವತದಲ್ಲಿ ಏನು ಮಾಡುತ್ತೆ ಅಂದ್ರೆ, ಈ ಸ್ತೋತ್ರಗಳು ಬರುತ್ತಲ್ಲ, ದೇವರ ಸ್ತೋತ್ರ ಮಾಡಿದ ಸಾಹಿತ್ಯ ಎಲ್ಲ ಬರುತ್ತಲ್ಲ, ಕಟ್ 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 ಮಾಡ್ತಾ ಹೋಗ್ತದೆ. ಯಾಕೆಂದ್ರೆ ಇವರಿಗೆ ಸ್ತೋತ್ರ ಮಾಡಿದ್ರೆ ಹೋದ್ರು, ಏನ್ ಮಾಡಿದ್ರು ಗೊತ್ತಿಲ್ಲ. ಇಡೀ ಭಾಗವತ ಇರೋದೇ ಸ್ತೋತ್ರದಲ್ಲಿ, ಇಡೀ ಸ್ತೋತ್ರ ಸಾಹಿತ್ಯ ಏನದಲ್ಲ, ಇಡೀ ಭಾಗವತ ಇರೋದೇ ಅದರಲ್ಲಿ ಹುದುಗಿದೆ. ಅದನ್ನು ಕತ್ತರಿಸಿ ಬರೀ ಕಥೆ ಮಾತ್ರ ಹೇಳ್ತಾ ಹೋಗ್ತಾ ಇರುತ್ತೆ. ಯಾಕೆ ಸಮಯ ಪಾಲನ, ಸಮಯ ಪಾಲನ ಅಂತ ಇಟ್ಟುಕೊಂಡು ಇರ್ಲಿ. ಹಾಗಾದರೆ ನಿಮಗೆ ನಿಜವಾದ ಭಾಗವತ ನಿಮ್ ಕೈ ಸೇರಬೇಕು, ತಲೆಗೆ ಬರಬೇಕು ಅಂತಾದರೆ ಇಡೀ ಭಾಗವತ ಪ್ರತಿಯೊಂದು ಶ್ಲೋಕ ಶ್ಲೋಕ ಪೂರ್ಣ ಅರ್ಥದಿಂದ ವಿಸ್ತಾರವಾಗಿ ಕೇಳಬೇಕು. ಶ್ಲೋಕ ಮುಗಿಸಬೇಕು ಅನ್ನೋ ತಾತ್ಪರ್ಯ ಇರಬಾರದು. ಹೀಗೆ ಕೇಳಿದರೆ ಇಲ್ಲ ಅಲ್ಲಲ್ಲ, ಬೇಡ ಬೇಡ ಬೇಡ. ನಿಮಗೆ ದಿನಕ್ಕೆ ಒಂದು ಗಂಟೆ ಕೊಡ್ತೀರಲ್ಲ, ಆ ಒಂದು ಗಂಟೆ ವಿಸ್ತಾರವಾಗಿ ಕೇಳಿ ಅಂತ ಹೇಳ್ತಾ ಇದ್ದೆ. ಅವಾಗ ಏನಾಗುತ್ತೆ, ನಿಮ್ಮ ದೃಷ್ಟಿ ಈ ಜೀವನದಲ್ಲಿ ಇಡೀ ಭಾಗವತ ವಿಸ್ತಾರವಾಗಿ ಕೇಳಬೇಕು ಒಂದು ಸಂಕಲ್ಪ ಮಾಡಿಕೊಂಡ್ರೆ ಒಂದು 5 ವರ್ಷ ಒಂದು ಗಂಟೆ ದಿನಕ್ಕೆ ಮೀಸಲಾಗಿಟ್ಟಿದೆ. 5 ವರ್ಷ 6 ವರ್ಷ ಇವ್ರು ಮಾಡ್ತಾ ಇದ್ರು, ಜೋಸ್ ಹತ್ತಾರೆ ಮಾಡ್ತಾ ಇದ್ರಲ್ಲ, ಒಂದು ಗಂಟೆ ಅದು ಸಾಲದು. ದಿನಾಗೂ ಇಟ್ಕೊಳ್ಬೇಕು ನೀವು, ದಿನಾಗೂ ಸಂಜೆ ಪ್ರವಚನ ಇರುತ್ತಲ್ವಾ, ಸಂಜೆ ಪ್ರವಚನ ಭಾಗವತ ಒಂದೇ ಸಾಕು ನಿಮಗೆ, ಇಡೀ ಎಲ್ಲಾ ಸಬ್ಜೆಕ್ಟ್ಸ್ ಕವರ್ ಮಾಡುತ್ತದೆ. ಭಾಗವತದಲ್ಲಿ ಇಲ್ಲದ್ದಿಲ್ಲ, ಅಂತ ರಹಸ್ಯಗಳೆಲ್ಲ ಇದೆ. ಅದನ್ನ ಅರಣ್ಯಕಾಚಾರ್ಯರ ಗೈಡೆನ್ಸ್ ಅಲ್ಲಿ ಚೆನ್ನಾಗಿ ನೋಡುತ್ತಾ ಹೋದರೆ ಭಾಗವತ ವಿಸ್ತಾರವಾಗಿ ಬಿಂಬಕ್ರಿಯಾನುಸಂಧಾನ ಪೂರ್ವಕವಾಗಿ ನೋಡ್ತಾ ಹೋದರೆ ಪ್ರತಿಯೊಂದು ಶ್ಲೋಕವನ್ನು, ಮತ್ತು ನೀವು ಬೇರೆ ಏನು ಕೇಳಲಿಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಅಲ್ಲ, ಸಬ್ಜೆಕ್ಟ್ ಹೇಗಿರುತ್ತೆ ಅಂತ ತಿಳಿಸಿಕೊಟ್ಟೆ, ಕೇಳೋದು ನಿಮ್ಮದು. ಸರಿ, ನಂತರ ಮುಂದೆ ಇವರೇ ವಿಶೇಷವಾಗಿ ಆದಿತ್ಯರು ಅಂತ ಬರ್ತಾ ಇದ್ದಾರೆ. ನಂತರ ಮುಂದೆ ಆ ಕಶ್ಯಪರ ಒಂದು ಪತ್ನಿಯರ ಹೆಸರು ಅವೆಲ್ಲವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ದಕ್ಷ ಕಣ್ಣೇರು 27 ಜನ ಅಂತ ಹೇಳಿದ್ರಲ್ಲ, ಆ 27 ಜನ ಸೋಮನ ಪತ್ನಿಯರು, ಚಂದ್ರನ ಪತ್ನಿಯರು ಅಂತ ಹೇಳಿದ್ರಲ್ಲ, ಅದರಲ್ಲಿ ತುಂಬಾ ಸಂತಾನವನ್ನ ಪಡೆದರಂತೆ. ಅದರಲ್ಲಿ ಹೇಳುತ್ತಾರೆ, ವಿದ್ವಾಂಸನಾಗಿರ್ತಕ್ಕಂಥ ಅರಿಷ್ಟನೇಮಿ ಎಂಬವರು ಅದರಲ್ಲಿ ಬರತಕ್ಕಂಥ ಒಂದು ಆ ಸಂತಾನ ಆಗಿದೆ. ಆತನಿಗೆ ವಿದ್ಯುತ್ತು ಎಂಬ ಹೆಸರಿನಿಂದ 4 ಜನ ಹೆಣ್ಣಂದ್ರು, ಎಲ್ಲರ ಹೆಸರು ವಿದ್ಯುತ್ತೆ ಅಂತ. ಅವರಲ್ಲಿ ಅರಿಷ್ಟನೇಮಿ 16 ಜನ ಮಕ್ಕಳನ್ನ ಪಡಿತಾ ಇದ್ದಾರೆ ಅಂತ ತಿಳಿಸಿಕೊಟ್ರು. ನಂತರ ಇಲ್ಲಿ ಅಂದ್ರೆ ಎಲ್ಲಿಗೆಲ್ಲಿಗೆ ಹೊರಟರು ಅಂತ ಹೇಳಿದರೆ, ಸೋಮನ ಮಕ್ಕಳನ್ನು ಕುರಿತು ಹೇಳ್ತಾ ಇದ್ದಾರೆ. ನಂತರ ಕೃಶಾಶ್ವ ಆಂಗೀರಸರು ಅವರಿಗೇನು ಮಕ್ಕಳನ್ನು ಕೊಟ್ಟರಲ್ಲ ಅದು ಹೇಳಿ ನಂತರ ನಾವು ಕಶೋಪಜಾಪರಗಳನ್ನ ಮತ್ತೂ ತರ್ತಾ ಇದ್ದಾರೆ. ಯಾಕೆ ಹೀಗೆ ಒಬ್ಬರದ್ದು ಹೇಳಿ ಮುಗಿಸಬಹುದಲ್ಲ, ಒಬ್ಬರು ಹೇಳ್ತಾ ಇನ್ನೊಬ್ಬರದ್ದು ಹೇಳಿ ಮತ್ತೆ ಬಂದು ಮತ್ತೆ ಹೋಗಿ ಯಾಕೆ ಮಾಡ್ತೀರಾ ಅಂದ್ರೆ ಒಬ್ಬರದ್ದೇ ಹೇಳ್ತಾ ಇದ್ರೆ ಬೇಜಾರಾಗ್ತಾ ಇರುತ್ತೆ, ಅದಕ್ಕೆ ಸ್ವಲ್ಪ ಆಚೆಚೆ ಹೋಗಿ ಬರೋಣ ಅಂತ ಮಾಡ್ತಾ ಇದ್ದಾರೆ. ಅಷ್ಟಲ್ಲ, ಕ್ರಮ ಏನು ಅಂದ್ರೆ ಎಲ್ಲರಿಗೂ ಮದುವೆ ಮಾಡಿಕೊಟ್ಟದ್ದೊಂದೇ, ಆದರೆ ಮಕ್ಕಳಾದ ಕ್ರಮ ಹೇಗೆ? ಒಬ್ಬರಲ್ಲಿ ಎಲ್ಲರೂ ಮುಗಿದ ಮೇಲೆ ಇನ್ನೊಬ್ರು ಹುಟ್ಟಿದ್ರು ಇಲ್ಲ, ಎಲ್ಲರಿಗೂ ಒಂದು ಸಲ ಹುಟ್ಟಿದ್ರು, ಹುಟ್ಟೋ ಕಾಲಕ್ಕೆ ಆ ಹುಟ್ಟುವ ಕ್ರಮದಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಇವರಿಗೆ ಇಲ್ಲಿ ಹುಟ್ಟಿದ್ರು, ನೆಕ್ಸ್ಟ್ ಅವ್ರಿಗೆ ಹುಟ್ಟಿದ್ರು, ನಂತರ ಹಾಗೆ ಹಾಗೆ ಅಂತ ಮಾಡ್ತಾ ಇರ್ತಾರೆ. ನಂತರ ಯಾಕಂದ್ರೆ ಅರ್ಥ ಮಾಡಿಕೊಳ್ಳದಂಗಿದ್ರೆ ತಲೆ ಕೆಟ್ಟ ಹೋಗುತ್ತೆ, ಯಾಕೋ ಹೀಗೆ ಹೇಳ್ತಾರಲ್ಲ ಅಂತ. ಸರಿ, ಅಲ್ಲಿ ಹೇಳ್ತಾರೆ ಕೃಶಾಶ್ವನಿಗೆ ಹೇಳ್ತಾರೆ, ಪ್ರತ್ತಂಗೀರಸದ ರುಕ್ಕುಗಳು ದೇವತೆಗಳ ಆಯುಧಗಳು ಹುಟ್ಟಿದುವಂತೆ. ದೇವತೆಗಳ ಆಯುಧಗಳು ಅಂದ್ರೆ ಆಯುಧ ಅಭಿಮಾನಿ ದೇವತೆಗಳೆಲ್ಲ ಅಲ್ಲಿ ಹುಟ್ಟಿ ಬಂದಿದ್ದಾರೆ. ರುಕ್ಕಿನ ಅಭಿಮಾನ ಅಂದ್ರೆ ಆಂಗೀರಸರು, ಯಾಗ ಮಾಡದೆ ಆಂಗೀರಸ ರುಕ್ಕುಗಳಿಂದ ಮಾಡುತ್ತಾರೆ. ಆ ರುಕ್ಕುಗಳ ಅಭಿಮಾನಿ ದೇವತೆಗಳೆಲ್ಲ ಮಕ್ಕಳಾಗಿ ಹುಟ್ಟಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಕಶ್ಯಪರಿಂದ ಮತ್ತು ಸಂತಾನ ಬರ್ತಾ ಇದೆ, ದಿತೀ ದೇವಿಯಲ್ಲೂ ಕೂಡ ಮಕ್ಕಳಾದರು. ಅದಿತಿ ದೇವಿಯಲ್ಲಿ ದೇವತೆಗಳು ಬಂದರು, ಆದಿತ್ಯರು ಅಂತ ಹೇಳಿದ್ರಲ್ಲ, ಅದಲ್ಲದೆ ಕಶ್ಯಪರಿಂದ ದಿತಿಯಲ್ಲಿ ಮಕ್ಕಳು ಬಂದರು. ಯಾರು ಅಂದ್ರೆ ಇಬ್ಬರು, ಹಿರಣ್ಯಾಕ್ಷ ಹಿರಣ್ಯಕಶಿಪು. ಅದರಲ್ಲಿ ನಮಗೆ ಹಿರಣ್ಯಕಶಿಪುವಿನ ಮಗನ ಪರಿಚಯ ಇದೆ, ಹಿರಣ್ಯಾಕ್ಷನ ಮಕ್ಕಳ ಪರಿಚಯ ಇಲ್ಲ. ಹಿರಣ್ಯಕಶಿಪುವಿನ ಮಕ್ಕಳ ಮಕ್ಕಳ ಪರಿಚಯ, ಪ್ರಹ್ಲಾದರಾಜನ ಮಕ್ಕಳ ಪರಿಚಯ ಇಲ್ಲ. ಒಂದಾದ್ರೆ ಕೇಳಬೇಕಲ್ವ, ಪ್ರಹ್ಲಾದರಾಜರು ಅಂತ ನಮಸ್ಕಾರ ಮಾಡ್ತೇವೆ, ಅವರ ಮಕ್ಕಳ ಹೆಸರೇ ಗೊತ್ತಿಲ್ಲದಿದ್ರೆ ಅಂತ ಹೇಳ್ತಾ ಇದ್ದಾರೆ. ಕಶ್ಯಪರಿಗೆ ದ್ವಿತೀಯ ದೇವಿಯಲ್ಲಿ ಸಿಂಹಿಕಾ ಅಂತ ಕನ್ಯಾ ಕೂಡ ಹುಟ್ಟಿದ್ದಾಳೆ. ಆ ಸಿಂಹಿಕೆಯನ್ನ ಮದುವೆಯಾದದ್ದು ಯಾರು ಅಂದ್ರೆ ವಿಪ್ರಚಿತ್ತಿ, ವಿಪ್ರಚಿತ್ತಿ ಮದುವೆಯಾದರು. ಅವರ ಮಕ್ಕಳೆಲ್ಲ ಅಲ್ಲ, ಸಿಂಹಿಕಾ ಕಶ್ಯಪರ ಮಗಳು, ವಿಪ್ರಚಿತ್ತಿ ಸಿಂಹಿಕೆಯನ್ನ ಮದುವೆ ಆದದ್ದು. ಹಲೋ ಹೇಳಿದ್ ಮುಂದೆ ಬರುತ್ತೆ, ಡೀಟೇಲ್ ಬರುತ್ತೆ, ತಾಡಗಿವರು ಬರುತ್ತಲ್ಲ. ಅವರ ಮಕ್ಕಳೆಲ್ಲ ಸೈನಿಕೇಯರು ಅಂತ ಹೇಳ್ತಾ ಇದ್ದಾರೆ. ಈ ಸೈನಿಕೇಯರಿಗೆ ಸಾವಿರಾರು ಜನ ಮಕ್ಕಳು ಮೊಮ್ಮಕ್ಕಳು ಹುಟ್ಟಿದ್ದಾರೆ, ಹೇಳಲಿಕ್ಕೆ ಹರಿವಂಶ ಸಾಲದು ಅಂತ ಬಿಟ್ಬಿಡ್ತಾ ಇದ್ದೇನೆ ಅಂದ್ರೆ. ಇಲ್ಲಿ ಪ್ರಶ್ನೆ ಬರುತ್ತೆ, ದೈತ್ಯರ ಮಕ್ಕಳನ್ನೆಲ್ಲ ಯಾಕೆ ಹೇಳಬೇಕು, ನಮ್ಗೇನ್ ಪುಣ್ಯ ಬರುತ್ತೆ ಅಂದ್ರೆ. ಒಂದು ಮಾತೇನೆಂದರೆ, ಎಲ್ಲಾ ದೈತ್ಯರು ದುಷ್ಟರಲ್ಲ, ಎಲ್ಲಾ ದೈತ್ಯರು ದುಷ್ಟರಲ್ಲ. ಆ ದೈತ್ಯರಲ್ಲಿ ಬಂದವರೇ ಬಲಿಮಹಾರಾಜ, ಶುದ್ಧ ದೈತ್ಯ. ಪ್ರಹ್ಲಾದರಾಜರು ದೇವತೆಗಳು ದೈತ್ಯರಲ್ಲಿ ಹುಟ್ಟಿ ಬಂದದ್ದು. ಬಲಿಮಹಾರಾಜ ದೇವತ ಹುಟ್ಟಿ ಬಂದದ್ದಲ್ಲ, ಶುದ್ಧ ದೈತ್ಯನೇ, ಅದು ಮಹಾಭಕ್ತ. ಅದರಿಂದ ಗಯಾಸುರ ಯಾರ್ಯಾರಿದ್ದಾರೆ ಇವರೆಲ್ಲರೂ ಕೂಡ ದೇವತೆಗಳೇ, ಅಂದ್ರೆ ಒಳ್ಳೆ ಶುದ್ಧವಾದ ದೈತ್ಯರು. ಅದರಿಂದ ದೈತ್ಯರಿಗೆಲ್ಲ ಹಾಳಾಗ್ಲಿ ಅಂತ ಹೇಳಬಾರ್ದಂತೆ, ಯಾಕಂದ್ರೆ ದುಷ್ಟರಾದವರು ಹಾಳಾಗ್ಲಿ ಅಂತ ಅಷ್ಟೇ ಹೊರತು ಇಲ್ಲಿ ಎಲ್ಲಾ ದೈತ್ಯರಿಗೂ ಇಲ್ಲ. ಅದಕ್ಕೆ ಅವರ ವಂಶವನ್ನೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ ಇಲ್ಲಿ. ನಂತರ ಹಿರಣ್ಯಕಶಿಪುವಿಗೆ ನಾಲ್ಕು ಜನ ಮಕ್ಕಳು ಬಂದರು. ಯಾರ್ಯಾರು ಅಂದ್ರೆ ಹೇಳ್ತಾರೆ, ಅನಕ್ಲಾದ, ಕ್ಲಾದ, ಪ್ರಹ್ಲಾದ, ಸಂಕ್ಲಾದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹ್ರಾದ ಅಂತ, ಇಲ್ಲಿ ಹ್ರಾದ ಅಥವಾ ಕ್ಲಾದ ಎರಡೂ ಶಬ್ದ ಬರ್ತಾ ಇದೆ. ಕ್ಲಾದನ ಮಗ ಹ್ರದ ಸುಂದ ಮತ್ತು ಸಂಹ್ರಾದನ ಮಗ ನಿಸುಂದ ಅಂತ ಈ ರೀತಿ ಸುಂದ ನಿಸುಂದರು ಸಂಹ್ರಾದನ ಮಕ್ಕಳು, ಕ್ಲಾದನ ಮಗ ಹ್ರದ ಅಂತ ಬರ್ತಾ ಇದ್ದಾರೆ. ಇನ್ನ ಅನುಹ್ರಾದನ ಮಕ್ಕಳು ಯಾರು ಅಂದ್ರೆ ಆಯು ಶಿಬಿಕಾಲ ಅಂತ ಇಷ್ಟು ಹೇಳಿ, ಪ್ರಹ್ಲಾದನ ಮಗ ಯಾರು ವಿರೋಚನ, ವಿರೋಚನ ಮಗ ಬಲಿ ಅಂತ ಹೇಳ್ತಾ ಇದ್ದಾರೆ. ಆ ಬಲಿಯಿಂದ ಮಕ್ಕಳು ಹೆಚ್ಚು ಬಂದ್ರು ಅಂತ ಹೇಳ್ತಾರೆ. ಯಾರು ಯಾರು ಅಂದ್ರೆ ಬಲಿಗೆ ನೂರು ಜನ ಮಕ್ಕಳು ಬಂದ್ರು, ಅದರಲ್ಲಿ ಹಿರಿಯನೇ ಬಾಣ, ಬಾಣ ಬಲಿಯ ಮಗ ಬಾಣಾಸುರ. ಕೃಷ್ಣನಿಂದ ಯುದ್ಧ ಮಾಡಿದನಲ್ಲ ಆತನೇ ಬಾಣಾಸುರ. ಆ ಬಾಣ ಧೃತರಾಷ್ಟ್ರ, ಸೂರ್ಯ, ಚಂದ್ರಮಸ, ಇಂದ್ರತಾಪನ, ಕುಂಭನಾಭ, ಗರ್ಧಭಕ್ಷ, ಕುಕ್ಷಿ ಇವರೆಲ್ಲ ಬಲಿಯ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಾಣ ಜ್ಯೇಷ್ಠ, ಮಹಾಬಲ, ಪಶುಪತಿ ಶ್ರೀ ರುದ್ರದೇವರಿಗೆ ಅತಿ ಪ್ರಿಯನಾಗಿದ್ದ ಅಂತ ಹೇಳ್ತಾ ಇದ್ದಾರೆ. ಆ ರುದ್ರದೇವರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ವರ ಕೇಳಿದ್ರಂತೆ. ಏನು ವರ ಅಂದ್ರೆ, ನಿನ್ನ ಹೇಳ್ತಾರೆ ಪಾರ್ಶ್ವತೋ ವಿಹರಿಷ್ಯಾನಿ ಇತ್ಯೇವಂ ಯಾಚಿತೋ ವರ, ನಿಮ್ ಜೊತೆಗೆ ಯಾವಾಗ್ಲೂ ಓಡಾಡಬೇಕು ನಾನು, ನಿಮ್ ಹತ್ತರೇ ಇರಬೇಕು ಅಂತ ರುದ್ರದೇವರನ್ನ ಕೇಳಿಕೊಂಡಂತೆ. ಹಾಗೆ ದೇವರ ಅನುಗ್ರಹ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಆ ಬಾಣನಿಗೆ ಲೋಹಿತಿ ಎಂಬ ಹೆಂಡತಿ, ಅವರಿಗೆ ಇಂದ್ರದಮನ ಅಂತ ಮಗ ಹುಡ್ತಾ ಇದ್ದಾರೆ. ಆ ಇಂದ್ರದಮನದಿಂದ ಲಕ್ಷೋಪಲಕ್ಷ ಜನ ಅಸುರರೆಲ್ಲ ಬಂದರು ಅಂತ ಹೇಳ್ತಾ ಇದ್ದಾರೆ. ಇನ್ನ ಹಿರಣ್ಯಕ್ಷನಿಗೆ, ಇದು ಹಿರಣ್ಯಕಶಿಪನ ಸಂತಾನ ಹೇಳಿದ್ರು, ಮತ್ತೆ ಅಷ್ಟೊಳಗೆ ಹಿರಣ್ಯಾಕ್ಷನಿಗೆ ಸಂತಾನ ಆಗಿತ್ತು. ಜರ್ಜುರ, ಶಕುನಿ, ಭೂತ ಸಂತಾಪನ, ಮಹಾನಾಭ, ಕಾಲನಾಭ ಅಂತ ಐದು ಜನ ಮಕ್ಕಳಾದರಂತೆ. ನಾವು ಸಾಮಾನ್ಯ ದೈತ್ಯರು ಮಕ್ಕಳು ಹೇಗಿರ್ತಾರೆ ಅಂದ್ರೆ ನಮ್ಮ ಕಲ್ಪನೆ ಕೋರೆ ಎಲ್ಲ ಇಟ್ಕೊಂಡು ಭೀಕರವಾಗಿ ಏನೋ ಸಪರೇಟ್ ಸೆಟಪ್ ಇರುತ್ತೆ ಅಂದ್ರೆ ಹೇಳ್ತಾರೆ ಹಿರಣ್ಯಕ್ಷ ಸುತ ಪಂಚ, ಐದು ಜನ ಮಕ್ಕಳು ವಿದ್ವಾಂಸ, ಮಹಾವಿದ್ವಾಂಸರಂತವರು. ಅಷ್ಟು ಯಾಕೆ ಭಾರತದಲ್ಲಿ 100 ಜನ ಅಣ್ಣ ತಮ್ಮಂದರು ದುರ್ಯೋಧನಾದಿಗಳನ್ನು ಪರಿಚಯ ಮಾಡಿಕೊಡುವಾಗ ಒಬ್ಬೊಬ್ಬರು ವೇದ ವೇದಾಂಗ ಪಾರಂಗತರು ಅಂತ ಹೇಳ್ತಾರೆ. ಇದಲ್ಲ ಎಲ್ಲ ವೇದ ವೇದಾಂಗ ಪಾರಂಗತರೆ, ಏನೋ ಅರ್ಥ ಆಗತ್ತಲ್ಲ ನಮಗೆ. ವೇದ ವೇದಾಂಗ ಪಾರಂಗತರಾಗಿದ್ರೆ ಸಾಲದು, ದೇವರ ಕರುಣೆ ಇರಬೇಕು, ಇರದಿದ್ರೆ ಅವರೇ ಮಾಡಬಾರದ ಕೆಲಸಗಳೆಲ್ಲ ಮಾಡಿಬಿಡ್ತಾರೆ ಅಲ್ವಾ. ಅದರಿಂದ ವೇದ ವೇದಾಂಗಗಳು ಗೊತ್ತಿದ್ರೆ ಸಾಲದು, ದೇವರ ಕರುಣೆ ಬೇಕು ಸಾಧನೆ ಆಗಬೇಕಾದ್ರೆ, ಇಲ್ಲದಿದ್ದರೆ ಪುಸ್ತಕದಲ್ಲಿರಬೇಕಾದ ವಿಷಯ ಮಸ್ತಕದಲ್ಲಿರುತ್ತೆ, ಅನುಷ್ಠಾನಕ್ಕೆ ಬರುವುದೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಆದರೆ ಇವರು ಹಾಗಲ್ಲಂತೆ, ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸುಮಹಾಬಲಾಹ, ಇನ್ನ ಇದೆಲ್ಲ ದಿತಿ ದೇವಿಯ ಮಕ್ಕಳ ಪರಿಚಯ ಮಾಡಿಕೊಟ್ಟು ಅಷ್ಟರೊಳಗೆ ಕಶ್ಯಪರಿಗೆ ಇನ್ನೊಬ್ಬ ಹೆಂಡತಿ ಯಾರು ಧನು ಅಂತ, ಆಕೆಯಲ್ಲಿ ದಾನವರು ಬರ್ತಾ ಇದ್ದಾರೆ ಅಂತ ಹೇಳಿದರು. ನೋಡಿ, ದಾನವರು ಬೇರೆ ದೈತ್ಯರು ಬೇರೆ, ದಿತಿ ದೇವಿಯ ಮಕ್ಕಳು ದೈತ್ಯರು, ಧನು ದೇವಿಯ ಮಕ್ಕಳು ದಾನವರು. ಅದು ಯಾರ್ಯಾರು ಅಂದ್ರೆ ತುಂಬಾ ಜನ ಹೆಸರು ಪಟ್ಟಿ ಕೊಡ್ತಾ ಇದ್ದಾರೆ, ಒಂದ್ಸಲ ಕೇಳಿಬಿಡೋಣ. ಯಾಕಂದ್ರೆ ಇಷ್ಟು ಜನ ಪಾಪ ಬಂದದ್ದಕ್ಕಾದ್ರೂ ನಾವು ಕೇಳಿಬಿಟ್ರೆ ಒಳ್ಳೇದಾಯ್ತಲ್ವಾ. ಹೇಳ್ತಾರೆ, ದ್ವಿಮೂರ್ಧ ಶಕುನಿ ವಿಭು ಶಂಕುಶಿರತ ಶಂಕುಕರ್ಣ ವಿರಾಥ ಗವೇಷ್ಠಿ ದುಂಧುಬಿ ಅಯೋಮುಖ ಶಂಬರ ಕಪಿಲ ವಾಮನ ಮರೀಚಿ ಮಘವಾನ್ ಇರಾ ಶಂಕುಶಿರಸ ವೃಕ ವಿಕ್ಷೋಭಣ ಕೇತು ಕೇತುವೀರ್ಯ ಸ್ಪ್ರದ ಇಂದ್ರಜಿತ್ ಸತ್ಯಜಿತ್ ವಜ್ರನಾಭ ಮಹಾನಾಭ ವಿಕ್ರಾಂತ ಕಾಳನಾಭ ಇನ್ನ ಏಕಚಕ್ರ ತಾರಕ ವೈಶ್ವಾನರ ಪುಲೋಮ ಪುಲೋಮ ಇದು ತುಂಬಾ ಬರುತ್ತೆ. ನಂತರ ವಿದ್ರಾವಣ ಮಹಾಸುರ ಸ್ವರ್ಭಾನು ವೃಷಪರ್ವ ಮಹಾರಾಜ ಇನ್ನ ತುಹುಂಡ ಅತಿಚಂದ್ರ ಪೂರ್ಣನಾಭ ಮಹಾಗಿರಿ ಅಶಿಲೋಮ ಕೇಶಿ ಶಠ ಬಲಕ ಮದ ಗಗನಮೂರ್ಧ ಕುಂಭನಾಭ ಪ್ರಮದ ಮಯ ಸುಪಥ ಹಯಗ್ರೀವ ವೈಶ್ರಪ ವಿರೂಪಾಕ್ಷ ಸುಪಥ ಹರ ಅಹರ ಹಿರಣ್ಯಕಶಿಪು. ಇಲ್ಲೊಂದು ಹಿರಣ್ಯಕಶಿಪು ಬರ್ತಾ ಇದ್ದಾನೆ, ಆ ಹಿರಣ್ಯಕಶಿಪು ಬೇರೆ, ಈ ಹಿರಣ್ಯಕಶಿಪು ಬೇರೆ. ಹಿರಣ್ಯಕಶಿಪು ಶಂಬರ, ಶಂಬರ ದೈತ್ಯ ಕೃಷ್ಣನ ಮಗ ಕೊಂದವ ಶಂಬರ, ಶಲಭ ಮತ್ತು ವಿಪ್ರಚಿತ್ತಿ. ವಿಪ್ರಚಿತ್ತಿ ಇಲ್ಲಿಗೆ ಬಂದು ಕನೆಕ್ಷನ್ ಇಲ್ಲಿ ಬಂತು. ಹಾ, ಹೇಳ್ತಾರೆ ಇವರಲ್ಲಿ ವಿಪ್ರಚಿತ್ತಿಯೇ ಪ್ರಧಾನ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ರೆ ಹೇಳ್ತಾರೆ ಇವರ ಮಕ್ಕಳು ಮೊಮ್ಮಕ್ಕಳ ಕುರಿತು ಹೇಳಿ ಅಂದ್ರೆ ಅಸಂಖ್ಯಾತ, ಗಣನೆ ಮಾಡಲಿಕ್ಕೆ ಶಕ್ತಿ ಇಲ್ಲ, ತಲೆ ಕೆಟ್ಟ ಹೋಗುತ್ತೆ ಅಂತ ಒಂದು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನಂತರ ಇದರಲ್ಲಿ ಬಂದಿರತಕ್ಕಂಥ ಸ್ವರ್ಭಾನು, ಸ್ವರ್ಭಾನುವಿಗೆ ಪ್ರಭಾ ಎಂಬ ಮಗಳು ಹುಡ್ತಾ ಇದ್ದಾಳೆ. ಪುಲೋಮನಿಗೆ ಉಪದಾನವಿ ಹಯಶಿರ ಶಚಿ ಎಂಬ ಮಕ್ಕಳು, ಆ ಶಚಿಯನ್ನೇ ಇಂದ್ರದೇವರಿಗೆ ಕೊಟ್ಟದ್ದು. ನೋಡಿ ಎಲ್ಲಿಗೆಲ್ಲಿ ಮದುವೆ, ಯಾರ್ಯಾರಿಗಿದಾಗುತ್ತೆ. ಇನ್ನ ಇಷ್ಟಲ್ಲ, ಕೃಷ್ಣನ ವಂಶ ಅಲ್ಲಿ ನೋಡುವಾಗ ಆಶ್ಚರ್ಯ ಆಶ್ಚರ್ಯಕರವಾದಂತಹ ವಿಷಯಗಳೆಲ್ಲ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಏಕಲವ್ಯ ಯಾರು ಗೊತ್ತಾ? ವಸುದೇವನ ತಮ್ಮನ ಮಗ, ವಸುದೇವನ ತಮ್ಮನ ಮಗನೇ ಏಕಲವ್ಯ. ದೈತ್ಯ ಅಂತಾರೆ, ಯಾಕಂದ್ರೆ ವಸುದೇವನ ತಮ್ಮನ ಮಗ ಹುಟ್ಟಿದಾಗಲೇ ಚೇಷ್ಟೆ ಬೇರೆ ಮಾಡಿದರೆ ಅವನ ಕಾಡಿಗಟ್ಟಿಬಿಟ್ರು. ಕಾಡಿಗಟ್ಟಿದ್ದಕ್ಕೆ ಕಾಡಲ್ಲಿ ಬಿಲ್ಲರು ಬೆಳೆಸಿದ್ರು, ಅದಕ್ಕೆ ಅವನಿಗೆ ಏಕಲವ್ಯ ಅಂತ ಹೆಸರು ಬಂತು. ಒರಿಜಿನಲ್ ಕೃಷ್ಣನ ತಮ್ಮ, ಚಿಕ್ಕಪ್ಪನ ಮಗ, ಕೃಷ್ಣನ ಚಿಕ್ಕಪ್ಪನ ಮಗ ಏಕಲವ್ಯ. ಇರ್ಲಿ, ದೈತ್ಯರು ಬರಬಾರದಂತೇನಿದೆ, ಒಟ್ಟಾರೆ ಸಂಬಂಧ ಏನು ಚಿಕ್ಕಪ್ಪನ ಮಗ? ಅಲ್ಲಮ್ಮ, ಕ್ಷತ್ರಿಯ ಹುಟ್ಟು ಕ್ಷತ್ರಿಯ, ಕ್ಷತ್ರಿಯರು ತ್ಯಾಗ ಮಾಡಿದ್ರೆ ಶೂದ್ರ ಆದ. ಅವಾಗೆಲ್ಲ ಕನ್ವರ್ಷನ್ ಇರ್ತಾ ಇತ್ತು, ಹುಟ್ಟಿದವರೆಲ್ಲ ಯಾರು ನಮ್ಮ ಭರತ ಮಹಾರಾಜರೇ ಮೊದಲಾದಂತಹ 100 ಜನ ಮಕ್ಕಳು ಬಂದರು ವೃಷಭ ನಾಮಕ ಭಗವಂತನಿಗೆ. 100 ಜನ ಮಕ್ಕಳು ಬಂದರೆ ಕೆಲವರು ಕ್ಷತ್ರಿಯರಾದರೂ 81 ಜನ ಬ್ರಾಹ್ಮಣರಾದರು, ಅದು ಹೇಗೆ? ಹುಟ್ಟಿದ್ರೆ ಎಲ್ಲಾ ಒಟ್ಟಾರೆ ಕ್ಷತ್ರಿಯರಬೇಕು ಬ್ರಾಹ್ಮಣರಬೇಕಲ್ಲ ಒಬ್ಬರ ಹೊಟ್ಟೆಯಲ್ಲಿ ಬಂದವರು ಅಂದ್ರೆ. ಅಲ್ಲಿ ಹೇಳ್ತಾರೆ ಅವರವರ ಸಾಧನೆ, ಬ್ರಾಹ್ಮಣರಾಗಬೇಕು ಅಂತ ಸಾಧನೆ ಮಾಡಿದರೆ ಬ್ರಾಹ್ಮಣರಾಗಿಬಿಟ್ರು, ಕ್ಷತ್ರಿಯರಾಗಬೇಕು ಅಂತ ಕ್ಷತ್ರಿಯರಾದರು. ಇವಾಗ ಹಾಗಿಲ್ಲ, ಕನ್ವರ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣ ಅಂತ ಯಾರ್ಯಾರು ಕ್ಷತ್ರಿಯ ಆದರೂ ಕೂಡ ಅವನು ಧರ್ಮ ಬಿಟ್ಟ, ಬಿಡಿಸಿ ಶೂದ್ರರ ಮಧ್ಯೆ ಬಿಡದೆ ಶೂದ್ರತ್ವ ಬಂತು. ಅದಕ್ಕೆ ನಮ್ಮವ್ರು ಹೇಳೋದು ಬ್ರಾಹ್ಮಣರು ಶೂದ್ರನ ಮದುವೆ ಮಾಡಿಕೊಂಡು ಶೂದ್ರ ಆಗ್ತಾರೆ ಅಂತ. ಹಾಂ.